ರುಜುಗಳವರೆಲ್ಲ ಯಾವಾಗಲೂ ಹಾಗೆ ಇರ್ತಾರೆ, ವ್ಯತ್ಯಾಸ ಇಲ್ಲ ರುಜುಗಳಲ್ಲಿ. ಬಲಂ ಜ್ಞಾನ ಬಲಂ ಚೈವ ಬಾಹ್ಯಂಚೇತಿ ವಿಧಾಪತಂ. ಬಲ ಎರಡು ವಿಧ ಏನಂತ, ಬಲ ಜ್ಞಾನ ಬಲ ಬಾಹುಬಲ ಅಂತ ಎರಡು ವಿಧ. ಬಾಹೋರ್ಬಲಾತ್ ಜ್ಞಾನಬಲಾಚ ಧರ್ಮ ರಕ್ಷ. ಬಾಹುಬಲ ಅಂಬೋದು ಎಕ್ಸ್ಟರ್ನಲ್, ಜ್ಞಾನಬಲ ಅಂಬೋದು ಇಂಟರ್ನಲ್, ಅದಕ್ಕೆ ಇಂಟೆಲೆಕ್ಚುಯಲ್ ಸ್ಟ್ರೆಂತ್, ಫಿಸಿಕಲ್ ಸ್ಟ್ರೆಂತ್. ಬಲಂ ಜ್ಞಾನಬಲಂಚೈವ ಬಾಹ್ಯಂಚೇತಿ ದ್ವಿಧಾಮತಂ. ಬಲ ಜ್ಞಾನಬಲ ಅಂಥೇಳಿ, ಬಾಹ್ಯಬಲ ಅಂಥೇಳಿ ಎರಡು ವಿಧವಾಗಿದೆ. ಯುಕ್ತಿಜ್ಞತಾ ಜ್ಞಾನಬಲಂ ಏನದು ಹೇಗೆ ಅಂತ ಕೇಳಿದರೆ, ಸಾ ಜ್ಞಾನಾದ ಅಧಿಕಾಮತ ಇತಿ ತತ್ವ ಸಾರಿ. ಜ್ಞಾನ ಒಂದು ವಿಷಯ ಹೇಳಿದ, ಪ್ರೂವ್ ದಟ್ ಅಂತ ಹೇಳಕ್ಕೆ ಬರಲಿಲ್ಲ ಅವನಿಗೆ. ಅದು ಯುಕ್ತಿಜ್ಞತ, ತಾನು ಹೇಳಿದ ಮಾತನ್ನು ರುಜುವಾತು ಮಾಡ್ತಕ್ಕಂಥ ಶಕ್ತಿ ಇರೋನು ಏನಂತ ಕರೀತಾರೆ, ಜ್ಞಾನಬಲ. ಒಳ್ಳೆ ಬಲವಾಗಿ ಜ್ಞಾನದಲ್ಲಿ ಭಾರಿ ಜೋರಾಗಿದ್ದಾರೆ, ಜ್ಞಾನ ಬಲವಾಗಿದೆ, ಲೋಕದಲ್ಲಿ ಪದ್ಧತಿ ಇದೆ, ಭಾರಿ ಸ್ಟ್ರಾಂಗ್ ಅವರು ಈ ವಿಷಯದಲ್ಲಿ ಅಂತ ಹೇಳಿದಾಗ, ಆ ವಿಚಾರ ತಿಳ್ಕೊಂಡಿದ್ದಾರೆ, ಯುಕ್ತಿಯನ್ನು ತಿಳಿದು ಉಪವಾದನೆ ಮಾಡೋ ಶಕ್ತಿ ಇದೆ ಅಂತ ಅರ್ಥ. ಸಾ ಜ್ಞಾನಾದ ಅಧಿಕಾಮತ, ಜ್ಞಾನದಲ್ಲೂ ಎರಡು ವೆರೈಟಿ, ಬರೀ ತಿಳುವಳಿಕೆ ಬೇರೆ, ಯುಕ್ತಿಯಿಂದ ಪ್ರೂವ್ ಮಾಡೋಷ್ಟು ತಿಳುವಳಿಕೆ ಬೇರೆ. ಅದು ಭಾರಿ ದೊಡ್ಡದು ಅಂತ ಹೇಳ್ತಾರೆ. ಅದು ಸಹ ಎಲ್ಲರಿಗೂ ಇರಬೇಕಾದ ಗುಣ ಅಲ್ಲ, ಅದು ವಿಶೇಷ ಸಾಮರ್ಥ್ಯ ಇದ್ದರೆ ಮಾತ್ರ ಸಾಧ್ಯ. ಯುಕ್ತಿಜ್ಞತ ಜ್ಞಾನ ಬಲಂ, ಅದರಿಂದ ಯಾವುದೇ ವಿಷಯ ತಿಳ್ಕೋಬೇಕಾದ್ರೆ ಕನ್ವಿನ್ಸ್ ಆಗಬೇಕಾದ್ರೆ ಏನಿರಬೇಕು, ಯಾವಾಗಲೂ ಅದಕ್ಕೆ ಯುಕ್ತಿ ಬೇಸಿಸ್ ಇರ್ತದೆ. ಮನನ ಅಂದರೆ ಅದೇನು, ಮನನ ಮಾಡಿದಾಗ ಕನ್ವಿನ್ಸ್ ಆಗುತ್ತೆ. ಯುಕ್ತಿಜ್ಞತ ಜ್ಞಾನ ಬಲಂ ಸಾ ಜ್ಞಾನಾತ್ ಅಧಿಕಾಮತ, ಅದಕ್ಕಿಂತ ಹೆಚ್ಚಾಗಿ ಅದಕ್ಕೆ ಒಂದು ವೇದೇಶ ತೀರಿಸೋ ಬರಿತ ಒಂದು ಮಾತು ಹೇಳ್ತಾರೆ. ಪ್ರಾಯಶಃ ಅಂತ ಅದಕ್ಕೆ ಹೇಳಿದರು ಅಂದರೆ, ಧರ್ಮರಾಜ ಭಾರಿ ದೊಡ್ಡ ವ್ಯಕ್ತಿ, ದ್ಯೂತ ಹೇತು ವಚನ ದರ್ಶನ, ದ್ಯೂತ ಆಡಿಬಿಟ್ನಲ್ಲ, ಒಮ್ಮೊಮ್ಮೆ ತಪ್ಪು ಮಾಡೋ ದೃಷ್ಟಾಂತ ಇದೆ ಅಂತ ಹೇಳೋದು ಸಾಕ್ಷಿ. ಪ್ರಾಯಶಃ ಇದನ್ನು ವಿಜ್ಞಾನಾದ ಬಲಸ್ಯ ಭೂಯಸ್ತ್ವಂ ಕಥಮುಚ್ಚತೆ, ಇದೆಲ್ಲ ಎಲ್ಲಿ ಬಂದಿದೆ, ಇತಿ ತತ್ವಸಾರಿ, ತತ್ವಸಾರ ಅನ್ನೋ ಗ್ರಂಥ ಇದನ್ನೆಲ್ಲ ಹೇಳ್ತಾ ಇದೆ ಅಂಥೇಳಿ. ಅದೇ ರೀತಿ ಅನ್ನದಲ್ಲೂ ಕೂಡ ಎರಡು ವಿಧ ಇದೆ. ಅನ್ನಂ ಜ್ಞಾನ ರಸಾನ್ನಂಚ ಬಾಹ್ಯಮನ್ನಮಿತಿ ದ್ವಿಧ, ಜ್ಞಾನ ಅನ್ನಂ ಜ್ಞಾನ ಬಲತಃ ಶ್ರೇಷ್ಠಂ ಜ್ಞಾನ ರತಿರ್ಹಿ ತತ್. ಅನ್ನಂ ಜ್ಞಾನ ರಸಾನ್ನಂಚ ಬಾಹ್ಯಮನ್ನಮಿತಿ ದ್ವಿಧ. ಅನ್ನ ಎರಡು ವಿಧ, ಜ್ಞಾನ ಅನ್ನ ಈ ಅನ್ನ ಅಂತ ಎರಡು ವಿಧ. ಈ ಅನ್ನ ತಿಂದರೆ ದೇಹಕ್ಕೆ ಮುಟ್ಟುತ್ತಷ್ಟೇ, ಆದರೆ ಆ ಅನ್ನ ತಿಂದರೆ ಮನಸ್ಸಿಗೆ ತೃಪ್ತಿ ಆಗುತ್ತೆ. ಜ್ಞಾನಾನ್ನಂ ಜ್ಞಾನಬಲತಃ, ಜ್ಞಾನ ಅನ್ನ ಅಂದರೆ ಜ್ಞಾನವನ್ನು ಜಾಸ್ತಿ ತಿಳ್ಕೊಳ್ತಾ ಹೋದಂತೆ ಜ್ಞಾನದ ಶಕ್ತಿ ಜಾಸ್ತಿ ಆಗುತ್ತೆ. ಅನ್ನ ತಿಂದಾಗ ಏನು ತೃಪ್ತಿ ಆಗುತ್ತಲ್ಲ, ಜ್ಞಾನ ರತಿರಹಿತತ್, ಜ್ಞಾನದಿಂದ ತೃಪ್ತಿ ಆಗುತ್ತೆ. ಒಂದು ವಿಷಯ ಪ್ರಾಬ್ಲಮ್ ಭಾರಿ ಸಾಲ್ವ್ ಮಾಡ್ತಿದ್ದ, ಸೊಲ್ಯೂಷನ್ ಸಿಕ್ಕಿರಲಿಲ್ಲ, ಮನೆ ಹೇಳಿದ್ರು ಸಿಕ್ತ, ಓ ಏನು ಇಷ್ಟು ಖುಷಿ ಆಗುತ್ತೆ ಅಂದರೆ, ಏನು ತಿಂದಿದ್ದಕ್ಕಿಂತ ಜಾಸ್ತಿ ಖುಷಿ ಆಗುತ್ತೆ. ಯಾಕೆ ಅಂದರೆ ತಿಂದಿದ್ದು ಹಸಿವೆ ಆಯಿತು, ತಿಂದ ಮತ್ತೆ ಹಸಿವೆ ಆಯಿತು, ಆದರೆ ತಿಳ್ಕೊಂಡ್ಮೆ ಪ್ರಾಬ್ಲಮ್ ಸಾಲ್ವ್ ಆಯ್ತು, ಮತ್ತೆ ಹೋಗೋದೇ ಇಲ್ಲ, ಫಾರ್ ಎವರ್ ಅವನಿಗೆ ಕನ್ವಿನ್ಸ್ ಆಗಿಬಿಡುತ್ತೆ. ಅದು ಜ್ಞಾನ ನಿತ್ಯ ಅನ್ನೋದು ಸಾಕ್ಷಿ ಇದು. ಅನ್ನ ನಶ್ವರ, ಎಷ್ಟೇ ತಿಂದರೂ ಹೋಗ್ತಾ ಇರುತ್ತೆ. ಜ್ಞಾನ ಒಂದ್ಸರಿ ಬಂದರೆ ಏನಾಗುತ್ತೆ, ಅದು ಗಟ್ಟಿ ಅಷ್ಟೇ ಅಲ್ಲ, ಜನ್ಮ ಜನ್ಮಕ್ಕೆ ಬರುತ್ತೆ ಆಸ್ತಿ ಅದು. ತತ್ರತಂ ಬುದ್ಧಿ ಸಂಯೋಗಂ ಲಭತೆ ಪೌರ್ವದೈಹಿಕ, ಅದು ಜ್ಞಾನವನ್ನು ಯಾವಾಗಲೂ ಹೊಂದಿರಬೇಕು. ಇವತ್ತು ಊಟ ಆಗಿಲ್ಲ, ಊಟ ಆಗಿಲ್ಲ ಅಂತ ಯೋಚನೆ ಮಾಡ್ತಾರೆ, ಜ್ಞಾನ ಆಗಿಲ್ಲ ಅಂತ ಯೋಚನೆ ಮಾಡೋದೇ ಇಲ್ಲ. ಊಟ ಆಗಿಲ್ಲ ಅಂದರೆ ದೇಹ ಸೊರಗುತ್ತೆ ಅಷ್ಟೇ, ಜ್ಞಾನ ಆಗಿಲ್ಲ ಅಂದರೆ ಸ್ವಲ್ಪ ಮೆಂಟಲಿ ಇದು ಡೌನ್ ಆಗ್ತಾ ಹೋಗ್ತಾನೆ ಅಂತ ಅರ್ಥ. ಅವನು ಇಂಟೆಲೆಕ್ಚುಯಲ್ ಸ್ಟ್ರೆಂತ್ ಕಡಿಮೆ ಆಗುತ್ತೆ. ಯಾವಾಗಲೂ ಶ್ರವಣಾದಿ ನೈವ ಕ್ಷಣಂ ತಿಷ್ಟೇದ ಪಿಕ್ಕೋತಿದೆ. ಅನ್ನನ ಯಾವಾಗಲೂ ತಿನ್ನಬಾರದು, ಯಾವಾಗಲೂ ಒಮ್ಮೆ ತಿನ್ನಬೇಕು. ಜ್ಞಾನ ಯಾವಾಗಲೂ ತಿನ್ನಬೇಕು ಅಂತ ಹೇಳ್ತಾರೆ. ಶ್ರವಣಾದಿ ವಿನಾನೈವ ಕ್ಷಣಂ ತಿಷ್ಟೇದಪಿ ಕೊಚಿತ್, ಒಂದು ಕ್ಷಣ ಕೂಡ ಬಿಡಕೂಡ್ದು. ಯದ್ ಬಾಹ್ಯಂತು ಬಲಂ ತಸ್ಮಾತ್ ಜ್ಞಾನಾನ್ನಂ ಜ್ಞಾನಬಲತಃ ಶ್ರೇಷ್ಠಂ, ಜ್ಞಾನಾನ್ನಂ ಜ್ಞಾನಬಲತಃ ಶ್ರೇಷ್ಠಂ. ಜ್ಞಾನ ರತಿರಿಹಿ ತತ್, ಜ್ಞಾನ ಅನ್ನ ಅನ್ನದಿಂದ ಹೇಗೆ ತೃಪ್ತಿ ಆಗುತ್ತೋ ಆ ರೀತಿ ಜ್ಞಾನದಿಂದ ಎಂಜಾಯ್ ಮಾಡ್ತಾನಲ್ಲ, ಭಾರಿ ದೊಡ್ಡ ತಿಳುವಳಿಕೆ ಇದೆ, ಎಂಜಾಯ್ಮೆಂಟ್ ಇಲ್ಲ ಅದರಲ್ಲಿ. ಕೆಟ್ಟದನ್ನು ಏನು ಮಾಡ್ತಾರೆ, ಭಾರಿ ಓದಿರ್ತಾರೆ, ಅನುಕೂಲ ಆಗಿರ್ತಾರೆ, ಯಾರೋ ಒಬ್ಬ ಬಿಸಿನೆಸ್ ಮನ್ ನೋಡ್ತಾರೆ, ಏನು ಬಿಲಿಯನ್ಸ್ ಗಟ್ಟಲೆ ದುಡ್ಡು ಅವನಿಗೆ, ಅಯ್ಯೋ ಇದು ನಮಗಿಲ್ಲೋ ಅಲ್ಲ ಅಂತಾನೆ. ಅಂದರೆ ತೃಪ್ತಿ ಇಲ್ಲ ಅವನಿಗೆ, ಏನು ತೃಪ್ತಿ ಇಲ್ಲ, ಜ್ಞಾನದಲ್ಲಿ ತೃಪ್ತಿ ಇಲ್ಲ, ಅದಿರಬೇಕಾಗಿತ್ತು. ಇದೆಲ್ಲ ಏನು ಉಪಯೋಗ ಓದಿ ಅಂತ ಹೇಳಿದೆ, ಕೊನೆಗೆ ಏನು ಎಲ್ಲಿ ಬರ್ತಾನೆ, ಕೊನೆಗೆ ಏನು ಉಪಯೋಗ ಇದರಿಂದ ಅಂದ್ಕೊಂಡ್ಬಿಟ್ಟ. ಅಲ್ಲಿ ನೋಡಿ ನೋಡಿ ಅವನು ಹೇಗಿದ್ದಾನೆ, ತೃಪ್ತಿ ಇಲ್ಲ ಅವನಿಗೀಗ. ಅಂದರೆ ಇದೇನಲ್ಲ, ಇದು ನಿಜವಾಗ್ಲೂ ಅನ್ನ ತಿಂದಿಲ್ಲ ಅವನಿಗೆ, ಬಡಿಸ್ಕೊಂಡಿದ್ದೆ ಹೊರತು ಹೊಟ್ಟೆಯೊಳಗೆ ಹೋಗಿಲ್ಲ ಅಂತ ಅರ್ಥ. ಜ್ಞಾನ ರತಿರಹಿತದ್ದು, ಅದೆಲ್ಲ ಯೋಚನೆ ಮಾಡ್ತಾ ಅವನು, ಎಷ್ಟು ಕೋಟಿ ಬೇಕಾದ್ರೆ ಇರಬಹುದು, ಈ ಜ್ಞಾನ ಅವನಿಗಿಲ್ಲವಲ್ಲ, ಆದ್ದರಿಂದ ತೃಪ್ತಿ ಯಾರೇ ಜಾಸ್ತಿ, ಈಗ ನಮಗೇ ಜಾಸ್ತಿ. ಆ ಒಂದು ಭಾವನೆ ಇದ್ದರೆ ಅದು ನಿಜವಾದ ಸಾಧನೆ. ಅದಕ್ಕೆ ಆ ತೃಪ್ತಿ ಬೇರೆ. ಆ ಜ್ಞಾನದಲ್ಲಿ ಎರಡು ತೃಪ್ತಿ, ಎರಡು ವಿಧ, ಖುಷಿಯಾಗಿ ಎಂಜಾಯ್ ಮಾಡೋದು ಒಂದು ಭಾಗ, ಆದರೆ ಇನ್ನು ಸಾಕೇ ಸಾಕು ಅನ್ನೋದು ಬರಬಾರ್ದು, ಬಂದರೆ ಹೋಯ್ತು ಅದು. ಸಾಕೇ ಸಾಕು ಅಂತ ಬರಬಾರ್ದು, ಇದರಲ್ಲಿ ಹಾಗಲ್ಲ, ತೃಪ್ತಿ ಇರಬೇಕು, ಸಾಕು ಅನ್ನಿಸ್ಬೇಕು, ಎರಡೆರಡು ತೃಪ್ತಿ ಬೇಕಿದ್ರಲ್ಲಿ. ಅನ್ನದಲ್ಲಿ ಎರಡು ತೃಪ್ತಿ, ಇದರ ಜ್ಞಾನದಲ್ಲಿ ಒಂದೇ ತೃಪ್ತಿ ಅಷ್ಟೇ, ಎಂಜಾಯ್ಮೆಂಟ್ ಮಾತ್ರ, ಕೊನೆ ಎಂಬುದು ಇಲ್ಲವೇ ಇಲ್ಲ ಅದಕ್ಕೆ. ಕೊನೆ ಅಂತ ತಿಳ್ಕೊಂಡ್ರೆ ಅವ್ನು ಹೋದ ಅಂತ ಅರ್ಥ. ಅಲ್ಲ ಕಲಿಕೆ ಏನು, ಜ್ಞಾನ ಅಂದ್ರೇನೀಗ ಈ ಬಡಿಸ್ಕೊಳ್ಳೋದು ಬೇರೆ, ಊಟ ಮಾಡೋದು ಬೇರೆ ಅಂತ ಹೇಗೆ ಹಾಗೆ ರಟ್ಟೆ ತುಂಬ ಬಡಿಸ್ಕೊಂಡ್ಬಿಟ್ಟಿದ್ದಾನೆ, ಸಾಕಷ್ಟು ಓದಿದ್ದಾನೆ, ಬಟ್ ಎಂಜಾಯ್ ಮಾಡ್ತಾ ಇಲ್ಲ, ತಿನ್ನಕ್ಕೆ ಬರ್ತಾ ಇಲ್ಲ, ನೋಡ್ತಾ ಎಲ್ಲ ಬಿಟ್ಟು ಎದ್ದೋಗ್ಬಿಡ್ತಾನೆ ಅಷ್ಟೇ. ಆ ಥರ ಆಗಬಾರ್ದು. ಅದು ಎಲ್ಲಿ ಅನ್ನ ನಿಜವಾಗ್ಲೂ ಸಾರ್ಥಕ ಯಾವಾಗ ತಿನ್ನಬೇಕು, ತಿಂದು ಜೀರ್ಣ ಆಗಬೇಕು, ತಿಂದು ತೃಪ್ತಿ ಸಿಗಬೇಕು, ಅದು ಅನ್ನದ ಫಲ. ಬರೀ ನೋಡಿ ಹೋದರೆ ಅನ್ನ ಅಲ್ಲ, ಅದೇ ರೀತಿ ನೋಡಿ ಪಟಪಟ ಹೇಳಿದರೆ ಜ್ಞಾನ ಅಲ್ಲ, ಏನಾಗಬೇಕದು ಅನುಭವಕ್ಕೆ ಬರಬೇಕು. ಶಾಸ್ತ್ರಾರ್ಥ ಯುಕ್ತ ಹೇಳ್ತಾರೆ ಅಷ್ಟೇ, ಶಾಸ್ತ್ರಾರ್ಥ ಯುಕ್ತ ಅನುಭವಸ್ತು ಪ್ರಮಾಣಂತೂ ಉತ್ತಮ ಮತಂ. ಅನುಭವ ಬಂದಾಗ ದೊಡ್ಡದು ಏನಿದೆ ಏನಿಲ್ಲ, ಜ್ಞಾನ ವೃದ್ಧಿ ಇದೆಯಲ್ಲ. ಯಾರು ದೇವರ ಪ್ರಶ್ನೆ ಬರದೇ ಇಲ್ಲ ಏನಿದೆ, ಯಾವಾಗ ಹೇಳ್ತೀರೋ ತುಂಬೋವರೆಗೂ ತುಂಬಿವೈತೆ, ತುಂಬಿದ ಮೇಲೆ ಮತ್ತೆ ಏನು ಹೇಳಕ್ ಹೋಗೋದಿಲ್ಲ. ಜ್ಞಾನ ಪೂರ್ಣನಾದ್ರೆ ಪರಮಾತ್ಮ ಆದ್ರಿಂದ ಆಸ್ಪೆಕ್ಟ್ ನೋಡೋದಿಲ್ಲ, ಅದನ್ನ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಓದ್ತಾರೆ, ಮುಂದೆ ಮುಂದೆ ಅಂತ ಕೇಳ್ತಾರೆ, ಮುಗಿಸಿದ ಮೇಲೆ ಏನಂತಾರೆ ಮುಂದೆ ಅಂತ ಕೇಳೋದಿಲ್ಲ. ಅದು ದೇವರು ಯಾವ ಸ್ಥಿತಿ, ಅದು ಪೂರ್ಣವಾದ ಪೂರ್ಣಮೇಧ ಮಾತ್ರದ ದೇವರಿಗೆ ಅದನ್ನು ಹೇಳಬಾರ್ದು, ಯಾರಿಗೆ ಉಳಿದವರಿಗೆ ಮಾತ್ರ ಹೇಳಬೇಕು. ಮಹಾಲಕ್ಷ್ಮಿಯು ಕೂಡ ಲೋಕದ ವಿಷಯದಲ್ಲಿ ಬೇಕಾಗಿಲ್ಲ, ದೇವರ ವಿಷಯದಲ್ಲಿ ಮಾತ್ರ ಇದೆ ಅಷ್ಟೇ. ಅದು ಅಲ್ಲಿ ತಾರತಮ್ಯ ಬರ್ತಾ ಹೋಗುತ್ತೆ ಎಲ್ಲ ಕಡೆ ತ್ರೋ ಹುಟ್ಟಿದ್ದೆ. ಅದು ಎಲ್ಲೆಲ್ಲಿ ನಾವು ವೃದ್ಧಿ ಅಂತ ಹೇಳ್ತೇವೆ, ವೃದ್ಧಿ ಅವಕಾಶ ಇದ್ದಲ್ಲಿ ವೃದ್ಧಿ ಅಷ್ಟೇ, ವೃದ್ಧಿಗೆ ಅಗತ್ಯವಿಲ್ಲದೆ ಹೋದಾಗ ವೃದ್ಧಿ ಅಂತ ಕರೆಯೋದಿಲ್ಲ, ಬೇಕಿಲ್ಲ ಅದು ಅನ್ನಿಸ್ತಾರೆ. ಇವತ್ತು ಬದಿಗೆ ನಾನು ಮತ್ತೆ ಬಡಿಸ್ಲಾ ಅಂತ ಕೇಳೋದಿಲ್ಲ, ಅದಕ್ಕೆ ಮುಗೀತು ಅಂತ ಅರ್ಥ. ಮಧ್ಯದಲ್ಲಿ ಇನ್ನೂ ಕಂಟಿನ್ಯೂಷನ್ ಇದೆ, ಕೊನೆ ಮಜ್ಜಿಗೆ ಬಳಸೋದ್ ಕಾರಣ ಊಟ ಆಯಿತು ಅಂತಲೇ ಅರ್ಥ. ಅದಕ್ಕೆ ಈ ಸ್ವೀಟ್ಗಳು ಬಳಸ್ತಾ ಇರ್ತಾರೆ, ಪಾಯಸ ತಂದರೆ ಏನರ್ಥ, ಇನ್ನು ಸ್ವೀಟ್ಗಳು ಮುಗೀತು ಅಂತ ಅರ್ಥ. ಬೇರೆ ಸ್ವೀಟ್ ಇಲ್ಲ, ಈಗ ಇದೆ ಕೊನೆ ಇದು ಅಂತ ಅರ್ಥ. ಇಲ್ಲದವ್ರು ಇನ್ನೊಂದು ಎಕ್ಸ್ಪೆಕ್ಟ್ ಮಾಡ್ಬೋದು, ಬದಿಗೆ ತಂದರೆ ಊಟನೇ ಮುಗೀತು ಅಂತ ಅರ್ಥ. ಪಾಯಸದಿಂದ ಬರೀ ಸ್ವೀಟ್ ಮುಗೀತು, ಇದು ಊಟನೇ ಮುಗೀತು. ಯದ್ ಬಾಹ್ಯಂ ದುಬಲಂ ತಸ್ಮಾತ್ ಬಾಹ್ಯಮನ್ನಂ ವಿಶಿಷ್ಯತೆ ಆಪಶ್ಚ ದ್ವಿವಿಧ ಪ್ರೋಕ್ತಃ ತೃಪ್ತಿರ್ಯಾ ಜ್ಞಾನತೋ ಹರೇ. ಯದ್ ಬಾಹ್ಯಂತು ಬಲಂ ತಸ್ಮಾತ್ ಬಾಹ್ಯಮನ್ನಂ ವಿಶಿಷ್ಯತೆ. ಬಾಹ್ಯಬಲ ಅನ್ನೋದು ಹೊರಗಿಂದು, ಅದು ಯಾವುದರಿಂದ ಬರುತ್ತೆ, ಬಾಹ್ಯಾನದಿಂದ ಬರುತ್ತೆ. ಅದು ನಮಗೆ ಬೇಕು ಬೇಡ ಅಂತೇನೂ ಅಲ್ಲ, ಆದರೆ ಅದು ಜ್ಞಾನಬಲ ಇಲ್ಲದೆ ಹೋದರೆ ಅದಕ್ಕೆ ಉಪಯೋಗ ಬಾಹ್ಯಬಲನೆಲ್ಲ ಯಾವುದಕ್ಕೆ ಉಪಯೋಗಿಸ್ಬೇಕು, ಜ್ಞಾನಬಲಕ್ಕೆ ಉಪಯೋಗಿಸ್ಬೇಕು. ಅದಿಷ್ಟು ನಾವು ಕನ್ವರ್ಟ್ ಮಾಡ್ಬೇಕು ಅದಿಷ್ಟು ಕೂಡ. ಆಪಶ್ಚ ದ್ವಿವಿಧ ಪ್ರೋಕ್ತಃ ತೃಪ್ತಿರ್ಯ ಜ್ಞಾನತೋ ರತೇ ತಾಜ್ಞೇಯ ಆಂತರ ಆಪೋ ಬಾಹ್ಯಾಸ್ತು ದ್ರವರೂಪಕಃ. ನೀರು ಕೂಡ ಎರಡು ವಿಧ, ಪ್ರತಿಯೊಂದು ಎರಡು ವಿಧ ಅಂತ ಹೇಳ್ತಾರೆ. ಆಪಶ್ಚ ದ್ವಿವಿಧ ಪ್ರೋಕ್ತಃ, ನೀರು ಎರಡು ವಿಧ, ತೃಪ್ತಿರ್ಯ ಜ್ಞಾನತೋ ಹರೇ ತಾಜ್ಞೇಯ ಆಂತರಾಹ. ಜ್ಞಾನದಿಂದ ತೃಪ್ತಿ ಸಿಗುತ್ತಲ್ಲ, ಭಾರಿ ಬಾಯಾರಿಗೆ ನೀರು ಕುಡಿತಾನೆ ತೃಪ್ತಿ ಸಿಗುತ್ತೆ, ವಿಷಯ ತಿಳ್ಕೊಂಡು ಭಾರಿ ಅಪೇಕ್ಷೆ ಪಡ್ತಾನೆ, ತಿಳಿಯುತ್ತೆ ತೃಪ್ತಿ ಪಡ್ತಾರೆ. ಎರಡು ವಿಷಯ ವ್ಯತ್ಯಾಸ ಇದೆ. ಈಗ ಇದು ಅಂತರ ತೃಪ್ತಿ, ಅದು ಬಾಹ್ಯ ತೃಪ್ತಿ ಅಂತ, ಬಾಯಾರಿಕೆ ಆಯಿತು ಮತ್ತೆ ಬಾಯಾರಿಕೆ ಆಯಿತು, ಅದು ಅಲ್ಲ. ಅದು ಒಳ್ಳೆ ತೃಪ್ತಿ ಬಂತು ಜ್ಞಾನದಿಂದ. ಅದಕ್ಕೆ ಈ ನೀರು ಅಂದರೆ ತೀರ್ಥ, ತೀರ್ಥ ಅಂದರೆ ಶಾಸ್ತ್ರ, ಅನ್ನ ಜ್ಞಾನ, ಹೀಗೆಲ್ಲ ಒಂದೊಂದನ್ನು ಟ್ಯಾಲಿ ಮಾಡ್ತಾ ಹೋಗ್ತಾರೆ. ತಾಜ್ಞೇಯ ಅಂತರ ಆಪೋ ಬಾಹ್ಯಾಸ್ತು ದ್ರವ ರೂಪಕಃ. ಅಂತರಾನ್ನಾದಂತರಾಪೋ ಬಾಹ್ಯಾತ್ ಬಾಹ್ಯಾಸ್ತಥಾ ವರಾಹ. ನಾನು ಫೇಲಾಗಿರ್ತಾರೆ, ಊಟಕ್ಕೆ ಕೂತಾಗ ಎಂಜಾಯ್ ಮಾಡ್ತಾ ಕೂತಿರ್ತಾನೆ, ನೋಡೋರು ಸಿಟ್ಟು ಬರ್ತಾ ಇರುತ್ತೆ, ಯಾಕೆ ತರ ತಿಂತ ನೋಡು ಅಂತ ಹೇಳ್ತಾರೆ. ಎಂಜಾಯ್ ಅದನ್ನು ಹಾಕಿ ಎದುರು ಹಾಕಿ ಫೇಲಾಗಿದ್ದಾನೆ, ಏನು ಕೇಳಿದ್ದೆ ಕೇಳಿದ್ದೇನೆ. ಆದರೆ ಅದಿಲ್ಲ, ಅವಾಗ ಒಳ್ಳೆ ಖುಷಿ. ಅದು ಅಂತರ ಇಲ್ಲ ಅವನಿಗೆ, ಅಂತರ ಇಲ್ಲದ ಹೊರಗಿಂದಕ್ಕೆ ಬೆಲೆ ಇಲ್ಲ, ಅದು ಅಸಹ್ಯ ಬರುತ್ತೆ ಆ್ಯಕ್ಚುಲಿ. ತಾಜ್ಞೇಯ ಅಂತರ ಆಪಃ ಬಾಹ್ಯಾಸ್ತು ದ್ರವ ರೂಪಕಃ. ಅಂತರಾಪೋ ಬಾಹ್ಯಾತ್ ಬಾಹ್ಯಾಸ್ತಥಾ ವರಾಹ. ಅಂತರ ಅಂತರ ಹೋದಷ್ಟು ಕೂಡ ಅದು ಶ್ರೇಷ್ಠ. ಬಾಹ್ಯ ಬಾಹ್ಯ ನೀರಿನಲ್ಲಿ ಕೂಡ ಉಪ್ಪು ನೀರು, ಸಿಹಿ ನೀರು, ಭಾರಿ ಸಿಹಿ ನೀರು, ತುಂಗ ಗಂಗಾ ಅಂತ ಹೇಳಿದಾಗ ಅಲ್ಲಿ ತಾರತಮ್ಯ. ಶಾಸ್ತ್ರದಲ್ಲೂ ಕೂಡ ಇನ್ನೂ ಡೀಪಾಗಿ ಹೋಗ್ತಾ ಹೋದಂತೆ ಅಲ್ಲಿ ಇನ್ನೂ ತೃಪ್ತಿ ಜಾಸ್ತಿ. ಏವಂ ತೇಜ ಪ್ರಾತಿಭಾಖ್ಯಂ ಬಾಹ್ಯಂಚೇತಿ ದ್ವಿಧಾ ಮತಂ. ಯಾವಾಗಲೂ ಕೂಡ ಸರ್ಫೇಸ್ ವಾಟರ್ ಏನಿರ್ಬೋದು ಮಿಕ್ಸ್ ಆಗಿರುತ್ತೆ, ಸರ್ಫೇಸ್ ವಾಟರ್ನಲ್ಲಿ ಕೆಲವು ದೋಷಗಳು ಸೇರ್ಕೊಂಡ್ಬಿಡುತ್ತೆ. ಡೀಪ್ ಆಗ್ತಾ ಹೋದಂತೆ ಏನಾಗುತ್ತಾಗ ಪ್ಯೂರ್ ಆಗುತ್ತೆ. ಬೋರ್ವೆಲ್ ವಾಟರ್ ಇದಕ್ಕಿಂತ ಡೀಪ್ ಅದು, ಇದಕ್ಕಿಂತ ಕ್ಲಿಯರ್. ಯಾತಕ್ಕೆ ಅಂದರೆ ಸರ್ಫೇಸ್ ವಾಟರ್ ಸೇರೋ ಚಾನ್ಸಸ್ ಇರೋದಿಲ್ಲ, ಅದಕ್ಕೆ ಅನುವಾದಗಳೆಲ್ಲ ಸರ್ಫೇಸ್ ನಾಲೆಡ್ಜ್ ಇದ್ದಾಗ ಅನುವಾದಗಳೆಲ್ಲ. ಮೂಲ ಹೋದಾಗ ಏನಾಗುತ್ತೆ, ಅದು ಬೇಸಿಗೆ ಹೋದಾಗತ್ತೆ, ಅವು ಏನಿರೋದಿಲ್ಲ ಅದರಲ್ಲಿ, ಪ್ಯೂರ್ ಟೀಕಾರ ಅದನ್ನೇ ನಾವು ನೋಡ್ತೇವೆ, ಅದನ್ನೇ ನಾವು ಓದ್ತೇವೆ. ಇಲ್ಲಿ ಹೇಳಿದ ಅನುವಾದ ಕರೆಂಟ್ ವರ್ಷ ಸೇರಿರ್ಬೋದು, ಎಷ್ಟು ಇರೋದೇ ಒಂದು ಅನುವಾದ ಮಾಡಿರೋದೇ ಒಂದು ಅನುವಾದ ಮೂಲದೊಳಗೆ ಅರ್ಥ ಜಾಸ್ತಿ ಬರ ಆಗಿರುತ್ತೆ. ಇವರು ಯಾವ ಪದ ಉಪಯೋಗಿಸ್ಬಿಡ್ತಾರೆ, ಅದರೊಳಗೆ ಸಿಂಪಲ್ ಪದ ಹಾಕಿಬಿಡ್ತಾರೆ, ಮಿಸ್ ಆಗಿಬಿಡುತ್ತೆ. ಅದಕ್ಕೆ ಯಾವಾಗಲೂ ಯಾವುದಕ್ಕೆ ಹೋಗ್ಬೇಕು ನಾವು, ಅದಕ್ಕೆ ಅಂತರಾದ ಅಂತರಾದ ಅಪಹ. ಅನುವಾದಕ್ಕಿಂತ ಟಿಪ್ಪಣಿ, ಟಿಪ್ಪಣಿಗಿಂತ ಟೀಕಾ, ಅದಕ್ಕಿಂತ ಭಾಷ್ಯ, ಆಮೇಲೆ ಸೂತ್ರ, ಅದರಲ್ಲಿರೋ ಅರ್ಥ ಭಾರಿ ಜಾಸ್ತಿ. ಅಂತರಾನ್ನಾದಂತರಾಪೋ ಬಾಹ್ಯಾತ್ ಬಾಹ್ಯಾಸ್ತಥಾ ವರಾಹ. ಏವಂ ತೇಜ ಪ್ರಾತಿಭಾಖ್ಯಂ ಬಾಹ್ಯಂಚೇತಿ ದ್ವಿಧಾಮತಂ. ಪ್ರತಿಭೆ ಕೂಡ ಎರಡು ವಿಧ ಅಂತ ಹೇಳ್ತಾರೆ. ಲೋಕದ ಪ್ರತಿಭೆ ಬೇರೆ. ಈ ಸೈಂಟಿಸ್ಟ್ ಎಲ್ಲ ಏನಿರುತ್ತೆ ಅವರಿಗೆ, ಲೋಕದ ಪ್ರತಿಭೆ ಭಾರಿ ಇರುತ್ತೆ ಅವ್ರಿಗೆ. ಈ ಟೀಕಾಚಾರ್ಯಂಥವರಿಗೆ ಶಾಸ್ತ್ರದ ಪ್ರತಿಭೆ ಇರುತ್ತೆ. ಲೋಕದ ಪ್ರತಿಭೆ ಎಲ್ಲ ಏನೋ ಮೆಟೀರಿಯಲ್ ಅದು, ಇದು ಸ್ಪಿರಿಚುಯಲ್ ಇದು. ಆದ್ದರಿಂದ ಪ್ರತಿಭೆ ಎರಡು ವಿಧ ಲೋಕದ. ಇವತ್ತೆಲ್ಲ ಲೋಕದೊಳಗೆ ಕಂಪ್ಯೂಟರ್ನಿಂದ ಏನು ಕಾಣ್ತಾ ಇದೆ, ಹೊರಗಿನ ಪ್ರತಿಭೆ ಭಾಳ ಜಾಸ್ತಿ ಕಾಣ್ತಾ ಇದೆ. ಹೊರಗಿನ ಪ್ರತಿಭೆ, ಒಳಗಿನ ಪ್ರತಿಭೆ ಇಲ್ಲ. ಇದ್ರ ಕಾಲಕ್ಕೆ ಏನಿರ್ತಿತ್ತು, ಹೊರಗಿನ ಪ್ರತಿಭೆಗಿಂತ ಯಾವುದು ಗಮನ ಕೊಡ್ತಿದ್ರು, ಒಳಗಿನ ಪ್ರತಿಭೆಗೆ. ಸೊ ಪ್ರತಿಭೆ ಅಂಬೋದು ಎರಡು ವಿಧ, ಲೌಕಿಕ ವಿಷಯ ಪ್ರತಿಭಾ. ಕೆಲವರಿರ್ತಾರೆ ಸಿನಿಮಾ ಗಿನಿಮಾ ಟಕ್ 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 ಹೇಳ್ತಿರ್ತಾರೆ, ಗಾಯತ್ರಿ ಮಂತ್ರ ಬರೋದಿಲ್ಲ, ಆಗಿರ್ತಾರೆ. ಯಾಕೆ ಈ ಕಡೆ ಗಮನ ಇಲ್ಲ ಅವರಿಗೆ. ಕೆಲವು ಇದನ್ನು ಪಾಠ ಮಾಡಿ ಅದು ಹೇಳೋದು ಗೊತ್ತಿಲ್ಲ, ಹೇಳೋದು ದೊಡ್ಡ ವಿದ್ಯಾಮಾನ ತಿರ್ತಿರಿದ್ದಲ್ಲ, ಅದು ಪೇಪರ್ಗೆ ಹಿಂದಿನ ದಿವಸ ಪೇಪರ್ ಓದ್ತಾ ಕೊಡ್ತಿರಂತೆ. ಹಾಗೆ ಹಿಂದಿನ ದಿವಸ ಪೇಪರ್ ಕೊಟ್ಟರೆ ಯಾಕೆ ನಾ ಗಮನ ಇಲ್ಲ ಕೇಳಿ, ಸುಲಭ ಓದಬೇಕು ಓದಬೇಕು ಅಷ್ಟೇ ಹೊರತು ಲಕ್ಷ ಇಲ್ಲ. ಇದಾದರೆ ಶಾಸ್ತ್ರ ವಿಚಾರದಲ್ಲಿ ಜೋರು ಇರಬೇಕು. ಆ ಅರ್ಥದಲ್ಲಿ ಲೌಕಿಕರ ತದಲಂ ಬಹುಲೋಕ ವಿಚಿಂತನೆಯ ಅಂತ ಹೇಳಿದ್ರಿಂದ ಲೌಕಿಕ ಪ್ರತಿಭೆ ಯಾರೋ ಲೌಕಿಕ ಭಾರಿ ಪ್ರತಿಭಾವಂತರಿರ್ತಾರೆ, ಇದನ್ನು ಡೈವರ್ಟ್ ಮಾಡು ಅಂತ ಹೇಳ್ಬೇಕಲ್ಲ, ಆ ಕಡೆ ಇಟ್ಕೊಳ್ಬೇಕು. ಹಾಗೇ ಈ ಕಡೆ ಡೈವರ್ಟ್ ಮಾಡಿದ್ದಾನೆ, ಎಷ್ಟು ಉಪಯೋಗ ಆಗುತ್ತೆ. ಆ ಪ್ರತಿಭೆ ಎಷ್ಟಿದ್ರು ಕೂಡ ವೇಸ್ಟೇ ಇರೋದು, ಇವತ್ತಲ್ಲ ನಾಳೆ, ಆ ರೀತಿ ಹೇಳಬೇಕು. ಏವಂ ತೇಜಃ ಪ್ರಾತಿಭಾಖ್ಯಂ, ಸಾಮಾನ್ಯವಾಗಿ ನೀರು ಹರಿದು ಹೋಗ್ತಾ ಇರುತ್ತೆ, ಅವಾಗ ಏನು ಮಾಡ್ತಾರೆ, ಈ ಗದ್ದೆಗಳು ಟರ್ನ್ ಮಾಡ್ತಾರೆ, ಅದು ಅವಾಗೇನಾಗುತ್ತೆ, ಬೆಳೆ ಬರುತ್ತೆ. ಇಲ್ಲ ಎಲ್ಲಿ ಹೋಗ್ತಾ ಇತ್ತು, ಅದು ಸುಮ್ಮನೆ ಹರ್ಕೊಂಡು ಹೋಗ್ತಾ ಇರ್ತದೆ. ಜೋರಾಗಿ ಫೋರ್ಸ್ ಭಾರಿ ಜೋರಾಗಿದೆ, ಈ ಕಡೆ ಡೈವರ್ಟ್ ಮಾಡಿಬಿಟ್ಟು ಎಷ್ಟು ಉಪಯೋಗ ಆಗುತ್ತಾಗ. ಇವತ್ತು ಆಗ್ತಿರೋದು ಹಾಗೆ, ಇವತ್ತು ಭಾರಿ ಬುದ್ಧಿವಂತರಲ್ಲಿ ಎಲ್ಲ ಹೋಗ್ಬಿಡ್ತಾರೆ, ಲೌಕಿಕ ಹೋಗ್ಬಿಡ್ತಾರೆ. ಆ ಸೀಟ್ ಸಿಗದೋಗದೆ ಈ ಕಡೆ ಬರ್ತಾರೆ, ಲೌಕಿಕ ಭಾರಿ ಹೋಗ್ತಾರೆ, ಮತ್ತು ಒತ್ತ ಒತ್ತ ಕೊನೆಗೆ ಅದು ಬುದ್ಧಿ ಇಲ್ಲ, ಹೊತ್ತಿಗೆ ಕಡೆ ಬರ್ತಾರೆ, ಕೆಟ್ಟು ಹೋಗ್ಬಿಡುತ್ತೆ. ಆ ಸ್ಟೇಜಲ್ಲಿ ಬರಬೇಕು ಬುದ್ಧಿ ಭಾಳ ಹರಿತವಾಗಿದ್ದಾಗ. ಕೌಮಾರ ಆಚಾರ್ಯ ಪ್ರಾಜ್ಞ ಧರ್ಮಾನ್ ಭಾಗವತಾನಿ, ಆ ಪೀರಿಯಡಲ್ಲಿ ಉಪಯೋಗಿಸಿಬಿಟ್ರೆ ಒಳ್ಳೆಯದು. ಏವಂ ತೇಜ ಪ್ರಾತಿಭಾಖ್ಯಂ ಬಾಹ್ಯಂಚೆ ತಿಥಿಧಾವತಂ ಪ್ರಾತಿಭಂ ಜ್ಞಾನತೃಪ್ತೇಶ್ಚ, ಜ್ಞಾನತೃಪ್ತಿಗೆ ಪ್ರತಿ ಈ ಒಳಗಿನ ಪ್ರತಿಭೆ ಕಾರಣ. ಪರಮ ಆಕಾಶಯೇವ ಚ ಸ್ಥಿರಾತು ಪ್ರತಿಭಾ ಅಂತಸ್ಥ ಛಿದ್ರಮೇವತು ಬಾಹ್ಯಗಃ, ಒಳಗಿನ ಪ್ರತಿಭೆ ಸ್ಥಿರ ಅದು, ಬಾಹ್ಯ ಪ್ರತಿಭೆ ಸ್ಥಿರ ಅಲ್ಲ. ಒಂದು ಸ್ಟೇಜಲ್ಲಿ ಏನಾಗ್ತಾನೆ, ಅವನು ಸ್ಟ್ಯಾಗ್ನೇಟ್ ಆಗುತ್ತೆ, ನಿಂತು ಹೋಗ್ಬಿಡ್ತಾನೆ. ಇದು ಹಾಗಲ್ಲ, ಬೆಳೀತಾನೆ ಹೋಗುತ್ತೆ ಈ ಪ್ರತಿಭಾ ಅಂಬೋದು ಕೊನೆ ಇಲ್ಲ. ಸ್ಥಿರಾಗಿ ಪ್ರತಿಭಾ ಶ್ರೇಷ್ಠ ಚಂಚಲ ಸಾಸ್ಮರಾಭಿಧ, ಅದರಲ್ಲೂ ಕೂಡ ಅದರಲ್ಲೂ ಎರಡು ಭಾಗ. ಮತ್ತೆ ಚಿತ್ತ ಸ್ಮರ ಅಂತ ಹೇಳಿದ್ರಲ್ಲ, ಯಾವಾಗ ನೆನಪಿರತಕ್ಕ ಆ ವಿಷಯ ಬರುತ್ತೆ ಎಲ್ಲ ಕೊಟ್ಟ ಆಮೇಲೆ ಕೇಳಿದರೆ ಮರ್ತೋಯ್ತು, ಅವ ಬರದಿದ್ದೆ ಜ್ಞಾಪಕಿಲ್ಲ ಅಂತ ಹೇಳ್ತಾರೆ. ಇದು ಹಾಗಲ್ಲ, ಏನಾಗ್ತಾ ಹೋಗುತ್ತಿದ್ದು ಯಾವಾಗಲೂ ಉಳಿಬೇಕಿದು. ಅದು ಎಷ್ಟೋ ಜನ ರಿಟೈರ್ ಆಗಿರ್ತಾರೆ, ಎಕ್ಸ್ಪರ್ಟ್ ಫೀಲ್ಡಲ್ಲಿ ಇರ್ತಾರೆ, ಒಂದು 20 ವರ್ಷ ಆಮೇಲೆ ಕೇಳಿದರೆ ಯಾವುದೇ ಎಲ್ಲ ಟಚ್ ಇಲ್ಲ ಅಂತ ಹೇಳ್ಬಿಡ್ತಾರೆ. ಟಚ್ ಇಲ್ಲ, ಯಾಕೆ ಬೇಕೂ ಇಲ್ಲ ಟಚ್ಚೂ ಇಲ್ಲ. ಶಾಸ್ತ್ರದ ಹಾಗಲ್ಲ, ಏನಾಗುತ್ತೆ ಬರ್ತಾ ಬರ್ತಾ ಅದು ಸಂತತಂ ಚಿಂತೆ ಏನಂತಂ ಅಂತಕಾಲೇ ವಿಶೇಷತಃ, ಇನ್ನೂ ಜಾಸ್ತಿ ಆಗ್ಲಿಕ್ಕೆ ಶುರುವಾಗುತ್ತೆ. ಸ್ಥಿರಾಹಿ ಪ್ರತಿಭಾ ಶ್ರೇಷ್ಠ ಚಂಚಲ ಚಾಯಾಸ್ಮರಾಭಿದ ಏಕದೈವ ಸ್ಮೃತಿ ಶ್ರೇಷ್ಠ ಆಶಾ ಅಪರೋಕ್ಷ ದುರ್ಗಾತ್ಮಕಂ ಶ್ರೇಷ್ಠಂ ಸುಖಂ ತಥೋ ಮೋಕ್ಷೇ ಪ್ರಾಣಾಖ್ಯಂ ಪರಮಂ ಸುಖಂ ಏಕದೈವ ಸ್ಮೃತಿ ಶ್ರೇಷ್ಠ ಆಶಾ ಅಪರೋಕ್ಷ ದುರ್ಗಾತ್ಮಕಂ. ಸ್ಮೃತಿ ಎರಡು ವಿಧ, ಓದಿದ ನೆನಪಿಟ್ಟುಕೊಳ್ಳೋದು ಒಂದು ಸ್ಮೃತಿ, ದೇವರನ್ನು ಕಣ್ಣಾರೆ ಕಾಣ ಸ್ಮೃತಿ ಓದು. ಅದಕ್ಕೇನು ಹೇಳ್ತಾನೆ ಧೃತರಾಷ್ಟ್ರರಾಜ, ಮತ್ತೆ ಕಣ್ಣು ಕೊಡ್ತೀರಿ ಅಂದರೆ ಬೇಡ ನನಗೆ ಅಂತ ಹೇಳ್ತಾನೆ. ನೀನು ನೋಡಿಬಿಟ್ಟನಲ್ಲ ಈಗ, ಯಾವ ಒಂದೇ ಜ್ಞಾಪಕ ಇರುತ್ತೆ ನನಗೆ ಸಾಕು ಅಂತ ಹೇಳ್ತಾನೆ. ಅದು ಭಾರಿ ಇಂಪಾರ್ಟೆಂಟ್. ಅಪರೋಕ್ಷ ದುರ್ಗಾತ್ಮಕ, ದುರ್ಗ ಅಂದರೆ ಜ್ಞಾನ, ಅಪರೋಕ್ಷ ಜ್ಞಾನಾತ್ಮಕವಾದಂಥ ಸ್ಮೃತಿ ಭಾರಿ ದೊಡ್ಡದು. ಶ್ರೀ ಅದು ಬೇರೆ, ಅದು ದೇವರನ್ನು ಏನು ಇಡೀ ಎಲ್ಲ ಕಾಲಕ್ಕೂ ಸ್ಮರಣೆ ಮಾಡ್ತಾನೆ, ಅಖಂಡ ಸ್ಮೃತಿ ಅದು. ಆದರೆ ಮತ್ತು ಊಟಕ್ಕೆ ಕೂಡ ಸ್ಮರಣೆ ಮಾಡಿದೆ, ಊಟ ಅಂದರೆ ಸ್ಮರಣೆ ಮಾಡಿದೆ, ಖಂಡ ಸ್ಮೃತಿ ಅದು. ಖಂಡ ಸ್ಮೃತಿಯ ಧಾರಣ ಆತು ಅಖಂಡ ಧ್ಯಾನ ಮುಚ್ಚತೆ, ಖಂಡ ಸ್ಮೃತಿಗೆ ಧಾರಣ ಅಂತ ಕರೀತಾರೆ, ಅಖಂಡ ಸ್ಮೃತಿಗೆ ಧ್ಯಾನ ಅಂತ ಕರೀತಾರೆ. ಹೌದು ಹೌದು, ಯಾರಿಗೆ ಅದು ಓದಿಲ್ಲ ಅಂತ ಅರ್ಥ. ಸ್ಮರಣೆ ಯಾರಿಗೆ ಬರುತ್ತೆ, ಸ್ಮರಣೆ ಬರೋದು ಯಾವಾಗ, ನಿಮ್ಮನ್ನೇನೋ ನೋಡಿದ್ದೇನಿಲ್ಲ ಅಂತಾರೆ, ಫಸ್ಟ್ ಟೈಮ್ ನೋಡ್ತಿದ್ದೀರಿ, ಎಲ್ಲಿ ನೋಡೋಕೆ ಚಾನ್ಸಸ್ ಇಲ್ಲ ಅಂತ ಹೇಳ್ತಾರೆ. ಅದೇ ರೀತಿಯೇ ಜ್ಞಾನಿಗಳಿಗೆ ಅದು ವಿಷಯ ಹೊರಗೆ ಒಳಗೆ ಗೊತ್ತಾಗಲ್ಲ ನಮಗೆ. ಜ್ಞಾನಿಗಳಿಗೆ ಆ ಕಾಲಕ್ಕೆ ಏನಾಯ್ತು ಅಂತ ಗೊತ್ತಾಗೋದಿಲ್ಲ, ನಾರಾಯಣ ನಾರಾಯಣ ಅಂತ ಅಂತ ಕಾಣಿಸ್ತಿರ್ತದೆ ನಮಗೆ. ಬಟ್ ಪ್ರಾಣ ಹೋಗೋ ಟೈಮ್ನಲ್ಲಿ ಏನಂತ ನಮಗೆ ಗೊತ್ತಾಗೋದಿಲ್ಲ, ಅಥವಾ ಏನೋ ಅಂತಿರ್ತಾರೆ ಅಜಾಮಾಡಿ ಏನೋ ಅಂತಿರ್ತ, ಒಳಗೆ ಏನಂತ ಗೊತ್ತಾಗಲ್ಲ. ಅದೆಲ್ಲ ಸೂಕ್ಷ್ಮ, ವಿದ್ಯಾರ್ಥಿ ಏನು ಬರೀತಾನೆ ಅಂತ ಗೊತ್ತಾಗೋದಿಲ್ವಲ್ಲ. ಹಾಗೆ ಏನು ಬರೀತಾನೆ ಅಂತ ಗೊತ್ತಾಗೋದು ಯಾರಿಗೆ, ಎಕ್ಸಾಮ್ ಇದೇನು ಮಾತ್ರ ಉಳಿದವ್ರಿಗೆ ಗೊತ್ತಾಗೋದು, ದೇವತೆಗಳಿಗೆ ಗೊತ್ತಾಗುತ್ತೆ, ಅವ್ರ ಎಕ್ಸಾಮ್ ಇದ್ರೆ ಸಾದ್ರಿಂದ ನಮಗೆಲ್ಲ ಗೊತ್ತಾಗಲ್ಲ. ಆಚಾರ್ಯ ಹೇಳ್ಬಿಟ್ಟಿದ್ದಾರೆ ಗೀತಾ ಭಾಷೆದಲ್ಲಿ, ಅದರ ಯೋಗ್ಯರಿಗೆ ಇದ್ದೇ ಇರುತ್ತೆ ಅಂತ ಹೇಳ್ತಾರೆ. ಉತ್ಕ್ರಮಣ ಕಾರ್ಯದಲ್ಲಿ ಸ್ಮರಣೆ ಇದ್ದೇ ಇರುತ್ತೆ ಯೋಗ್ಯರಾಗಿದ್ದರೆ, ಅಯೋಗ್ಯರಿಗೆ ಇರೋದಿಲ್ಲ. ಯಾವುದು ಯಾವ ಸ್ಮರಣೆ ಇರುತ್ತೆ, ಯಾವ ಸ್ಮರಣೆ ಇರುತ್ತೆ, ಮುಂದೆ ಏನಾಗ್ಬಿಡ್ತಾರೋ ಸ್ಮರಣೆ ಬರುತ್ತೆ ಅಷ್ಟೇ. ಮುಂದೆ ಯಾವ್ದು ಹುಡ್ತಾನೋ ಆ ಸ್ಮರಣೆ ಬರುತ್ತೆ ಹೊರತು ಈ ಸ್ಮರಣೆ ಇರೋದಿಲ್ಲ. ದೇವರ ಸ್ಮರಣೆನೇ ಬಂತು ಅಂದರೆ ಅದು ಮೋಕ್ಷಕ್ಕೆ ಕಾರಣ. ಏ ಅನುಭವ ಏಕದೈವ ಸ್ಮೃತಿ ಸ್ಮೃತಿಯಲ್ಲೂ ಎರಡು ವಿಧ, ಒಂದೊಂದೇ ಸ್ಮರಣೆ ಮಾಡ್ಕೊಳ್ಳೋದು ಬೇರೆ, ಲೋಕದ ಸ್ಮರಣೆ ಮಾಡೋದು ಬೇರೆ, ಅದ್ರ ಪಾರ್ಟ್ ಬೈ ಪಾರ್ಟ್ ಮಾಡ್ತೀವಲ್ಲ. ಹಾಗೆ ಶಾಸ್ತ್ರದಲ್ಲೂ ಹಾಗೇನೆ ಒಂದು ಹೇಳಿದ್ದಾರೆ, ದೇವರ ಸ್ಮರಣೆ ಸಮಗ್ರ ಮಾಡೋಕ್ಕಾಗದೆ ಹೋದರೆ ಏಕಾಂಗ ಚಿಂತನೆ ಮಾಡಿ ಅಂತ ಹೇಳ್ತಾರೆ. ಸಂಚಿಂತೆಯೇ ಭಗವತ ಶರಣಾರವಿಂದಂ. ಅಲ್ಲೂ ಕೂಡ ಹಾಗೆ ಸಮಗ್ರ ಚಿಂತನೆ ಬರೋದು. ತಿರುಪತಿಗೆ ಹೋಗಿ ನೋಡಿರ್ತೀರಿ, ಎಷ್ಟೆತ್ತು ನೋಡಿದ್ರೆ ಆಮೇಲೆ ಏನಾಗ ಸ್ವಪ್ನ ನೆನಪಿಟ್ಕೊಂಡು ಏನಾಗುತ್ತಾಗ ಆ ಕ್ಲಾರಿಟಿ ಇರೋದಿಲ್ಲ, ಗೊತ್ತಾಯ್ತಿಲ್ಲ. ಮತ್ತೆ ನೋಡಿದಾಗ ಕ್ಲಾರಿಟಿ ಇರೋದಿಲ್ಲ. ಅದಕ್ಕೆ ಆವೃತ್ತಿ ರಸಕೃತ ಉಪದೇಶ. ಮತ್ತೆ ಮತ್ತೆ ನೋಡೋದು, ಮತ್ತೆ ಮತ್ತೆ ಕೇಳೋದು ಯಾವುದಕ್ಕೆ ಕಾರಣ ಆಗುತ್ತೆ? ವಾಸನೆ ಡೆವಲಪ್ ಆಗುತ್ತೆ, ಚೆನ್ನಾಗಿದಾಗುತ್ತೆ. ಆದ್ದರಿಂದ ಅದು ಅದು ಕೂಡ ಕೆಲವು ಭಾಗ ಜ್ಞಾಪಕ, ಕೆಲವು ಭಾಗ ಜ್ಞಾಪಕ ಇರೋದಿಲ್ಲ. ಆ ರೀತಿಯಲ್ಲಿ ಏಕದೈವ ಎರಡಕ್ಕೂ ಅನ್ವಯ, ಲೋಕಕ್ಕೂ ಅನ್ವಯ, ಲೋಕದಲ್ಲೂ ಪಾರ್ಟ್ಲಿ ಅನ್ವಯ, ಶಾಸ್ತ್ರಕ್ಕೂ ಅನ್ವಯ, ಶಾಸ್ತ್ರದಲ್ಲೂ ಪಾರ್ಟ್ಲಿ ಅನ್ವಯ. ಶ್ರೇಷ್ಠಂ ಸುಖ, ಅದು ಮೋಕ್ಷ ಸುಖನೂ ಹಾಗೇನೆ, ಒಳಗಿನ ಸುಖ ಹೊರಗಿನ ಸುಖ ಅಂತ ಎರಡು ಸುಖ ಇದೆ ಅಂತ ಹೇಳ್ತಾರೆ. ಶ್ರೇಷ್ಠಂ ಸುಖಂ ತಥೋ ಮೋಕ್ಷೇ ಪ್ರಾಣಾಖ್ಯಂ ಪರಮಂ ಸುಖಂ. ಪರಮಂ ಸುಖಂ ಅಂದರೆ ಮೋಕ್ಷದ ಸುಖ, ಅದು ಶಾಸ್ತ್ರದಿಂದಲೇ ಬರತಕ್ಕಂಥ ಸುಖ. ಈ ಸುಖ ಅಂಬೋದು ವಿಷಯಗಳಿಂದ ಬರತಕ್ಕಂಥ ಸುಖ, ಮೆಟೇ ಒಂದು ಹೊರಗಿನ ಮ್ಯಾಟರ್ ಇದೆ. ಏಹಿ ಸಂಸ್ಪರ್ಶ ಜಾ ಭೋಗಾಹ ದುಃಖ ಏವನಯ ಏವತೆ. ಯಾವುದೋ ವಸ್ತು ನೋಡಿದಾಗ ಖುಷಿ ಆಯಿತು, ನೋಡಲಿಲ್ಲ ದುಃಖ ಆಯ್ತು ಅಷ್ಟೇ. ಆ ಖುಷಿ ಏನು ಕಾರಣ ಆಗಿತ್ತು? ನೋಡಿದ ಕಾರಣ ಆಯಿತು. ಅದು ಧ್ಯಾನ ಮಾಡ್ತಾನೆ, ಒಳಗೆ ನೋಡ್ತಾನೆ, ಆ ಹೊರಗಿನ ನೋಡೇ ಇಲ್ಲ ಅವನೀಗ. ಸೊ ಯಾವುದು ಆಂತರಿಕ ಇದೆ, ಆಂತರಿಕವಾದ ಸುಖ ಎಲ್ಲ ಏನದು? ಸ್ಪಿರಿಚುವಲ್. ಅದು ಹೊರಗಿನ ಸುಖ ಎಲ್ಲ ಮೆಟೀರಿಯಲ್, ಮೆಟೀರಿಯಲಿಸ್ಟಿಕ್ ಅಂತ ಹೇಳ್ತೇವಲ್ಲ ಹಾಗೆ. ಮೆಟೀರಿಯಲ್ ಹ್ಯಾಪಿನೆಸ್ ಬೇರೆ, ಇವತ್ತು ಅಯ್ಯೋ ಅವ್ರ ಮನೆ ಸೋಫಾ ಇದೆ, ನಮ್ಮ ಮನೇಲಿಲ್ಲ, ಅವ್ರ ಮೇಲೆ ಕಾರ್ ಇದೆ ನಮ್ಮ, ಇವೆಲ್ಲ ಏನು ಕೊರಗಿವೆಲ್ಲ ಕೂಡ ಬಾಹ್ಯ ಇದೆ. ನಮ್ಗೆ ಈ ಥರ ಕೊರಗೆ ಬರೋದಿಲ್ಲ. ಅವರು ನಾವು ಓದಬೇಕು ಅಂತ ಅನಿಸೋದೇ ಇಲ್ಲ. ಪಾಪ ಅವ್ರ ಹಣೆ ಬಾರ ಓದಿದ್ದಾರೆ, ನಮ್ಗಂಟೆ ಹೋಗುತ್ತೆ, ಅವ್ರ ಹಣೆ ಬಾರ ಅಂತ ಆಗ್ಬಿಡುತ್ತೆ ಅಷ್ಟೇ ಕೊನೆಗೆ. ಸ್ವರೂಪದಲ್ಲಿ ಎಲ್ಲ ಅಂತರಕ್ಕೆ ಇರೋದೇನು ಬಾಹ್ಯ ದೇಹನೇ ಅವನಿಗಿಲ್ಲ, ಇರೋದೇನು ಅಲ್ಲಿ ಇರೋದು ಅವನಿಗೀಗ ಸ್ವರೂಪ ದೇಹ ಇದೆ. ಸ್ವರೂಪದಲ್ಲಿ ಎಕ್ಸ್ಟರ್ನಲ್ ತಗೊಳ್ಳೋ ಶಕ್ತಿ ಅವನಿಗಿದೆ, ಇಲ್ಲ ಅಂತಲ್ಲ, ಆಪ್ಷನ್ ಇದೆ. ಅದು ಬರೋ ಸುಖ ಎಲ್ಲ ಹೋಗೋದು ಎಲ್ಲಿಗೆ? ಅದು ಎಲ್ಲ ಆಂತರಿಕನೆ. ಅದಕ್ಕೆ ಮುಕ್ತಿರ್ ನೈಜ ಸುಖಾನುಭೂತಿ ಅಂತ ಕರೆದು. ನೈಜ ಅಂದ್ರೇನು? ಆಂತರಿಕ ಜೀವನ ಸ್ವರೂಪ ನೈಜ ನ್ಯಾಚುರಲ್ ಅಂತ ಅರ್ಥ. ನೈಜನೇ ನ್ಯಾಚುರಲ್ ಆಗಿರೋ ಯಾವ ಸುಖ ಎರಡು ಅಂತ ಹೇಳಿದರೆ, ಎಂ ಕಾಮಯೇ ತಮ್ ತಮ್ ಅರ್ಥಂ ಅಂತ, ಎಂ ಎಂ ಸುಖಿ ಕಾಮಯತೆ ಅರ್ಥಂ. ಅದು ಬಾಹ್ಯ, ಆ ಬಾಹ್ಯನು ಮತ್ತೆ ಆಂತರಿಕನೇ. ಆಂತರಿಕದ ಎರಡು ವಿಧ ಗೊತ್ತಾಯ್ತಾ, ಒಂದು ಇದು ಯಾವುದಾದ್ರು ಅಪೇಕ್ಷೆ ಪಟ್ಟು ಪಡೆಯೋದು, ಒಂದು ಯಾವಾಗಲೂ ಇರೋದೊಂದು ಕಾನ್ಸ್ಟೆಂಟ್, ಯಾವಾಗಲೂ ಕಾನ್ಸ್ಟೆಂಟ್ ಇರೋದೊಂದು, ಹೊರಗಿಂದ ಇರೋದೊಂದು. ತೃಪ್ತಿ ಎಂಬುದು ಕಾಮನ್ನಲ್ಲಿ. ಅದಕ್ಕೆ ದೃಷ್ಟಾಂತ, ಹಸಿವಾದವನು ಊಟ ಮಾಡ್ತಾನೆ, ಅವನಿಗೇನೋ ಹಸಿವು ಹೋಗಬೇಕು, ತೃಪ್ತಿ ಆಗಬೇಕು, ಎರಡಿದೆ. ಅಕೌಂಟ್ ಊಟ ತುಂಬಿ ಹೋಯ್ತೀಗ, ಎರಡು ಹುಡಿಯನ್ನೆಲ್ಲ ಮುಗಿಸಿಬಿಟ್ಟ, ಸ್ವೀಟ್ ತರಲಿಕ್ಕೆ ಶುರು ಮಾಡಿದರು. ಏನದು? ಹಸಿವೆ ತಿನ್ನೋದಲ್ಲ, ಯಾತಕ್ಕೆ ತಿನ್ನೋದದು? ಅದು ಎಂಜಾಯ್ಮೆಂಟ್ ಅದು, ಗೊತ್ತಾಯ್ತು. ಮೋಕ್ಷದಲ್ಲಿ ಎರಡೇ ಇದೆ. ಮೋಕ್ಷದಲ್ಲಿ ಯಾವಾಗಲೂ ಏನಿರುತ್ತೆ? ಆಂತರಿಕ ತೃಪ್ತಿ ಇದ್ದೇ ಇರುತ್ತೆ, ಅದಕ್ಕೆ ಪೂರ್ಣ ಸುಖ ಅದು. ಬಟ್ ಆನಂದ ಆಚೆ ಯಾತಕ್ಕೆ ಬರುತ್ತೆ? ಬೇರೆ ಬೇರೆ ಸಾಧನೆ ಮಾಡಿದ್ರಿಂದ ಆನಂದ ಆಚೆ ಬರುತ್ತೆ ಹೆಚ್ಚೆಚ್ಚು. ಆ ಸ್ವೀಟಲ್ಲಿ ಮತ್ತು ವೆರೈಟಿಗಳು ಒಂದಕ್ಕಿಂತ ಒಂದು ಜೋರಾಗಿರುತ್ತೆ. ಅವಾಗ ಭೋಗ ಅಂತ ಕರೀತಾರೆ, ಇದಂತ ಕರೆಯೋದಿಲ್ಲ. ಅದು ಇದಲ್ಲ, ಮಿನಿಮಮ್ ಬೇಕಾದ್ದಲ್ಲ, ಹೆಚ್ಚಿನದ್ದು ಅದೆಲ್ಲ ಕೂಡ. ಮೋಸದಲ್ಲಿ ಏನು ಸಿಗೋದಿಲ್ಲ, ಏನದು? ಎಲ್ಲ ಹೆಚ್ಚಿಂದೇನು, ಸ್ವರೂಪ ಸುಖ ಬಂದಾಗಿಬಿಟ್ಟಿರುತ್ತೆ ಆಗಲೇ. ಉಳಿದೇನಿದ್ರೂ ಹೆಚ್ಚಿಂದೆ ಅದು ಯೋಗ್ಯತೆಯಲ್ಲಿ ಎಷ್ಟೇ ರಬ್ಬರ್ ಹೇಳಿದ್ರೆ ಅಷ್ಟೋ ಅಷ್ಟೇ. ರಬ್ಬರ್ ಹೇಳಿದ್ರೆ ಎಲ್ಲ ರಬ್ಬರ್ ಒಂದೇ ರೀತಿ ಹೇಳಲಿಕ್ಕೆ ಬರೋದಿಲ್ಲ. ಕೆಲವು ಹೆಚ್ಚು ಮಾಡೋ, ಕೆಲವು ಎಷ್ಟಿರುತ್ತೆ? ಜಾಸ್ತಿ ಇರೋದು ಬೆಲ್ಲೂ ಒಡೆದೋಗುತ್ತಲ್ಲ ಹಾಗೆ. ಪೂರ್ತಿ ಉದ್ದೆ ಹೋದರೂ ಸರಿಯಲ್ಲ, ಅಡ್ವಾಂಟೇಜ್ ತೊಗೊಂಡು ಜಾಸ್ತಿ ಹೋದ್ರೆ ಡಬಾ ಅಂದ್ಬಿಡುತ್ತೆ. ಸೊ ಕರೆಕ್ಟಾಗಿ ಮ್ಯಾಚ್ ಆಗ್ಬೋದು. ಆನಂದವ್ರಿಗೆ ಅದು ಇಷ್ಟೇ ಎಷ್ಟಿರುತ್ತೆ ಬಲೂನು, ಇಷ್ಟು ತಪ್ಪ ಆಗಿಬಿಡುತ್ತೆ ಉದ್ದಾಗ. ಅದು ಇಷ್ಟಾದರೂ ಕೂಡ ಯಾವ್ದು ಪ್ರಕಾರ ಆಗಿರೋದದು? ತನ್ನ ಯೋಗ್ಯತೆ ಪ್ರಕಾರ ಆಗಿದೆ, ಜಾಸ್ತಿ ಆಗಿಲ್ಲ. ಬಟ್ ಅದು ಇದರಲ್ಲಿ ಆ ಬೆನಿಫಿಟ್ ಬೆನಿಫಿಟ್ ಇದ್ದೇ ಇದೆ. ಈ ಬೂದಾಗಿರೋ ಒಂದು ಬೆನಿಫಿಟ್ ಉದ್ದೇ ಇದ್ದಾಗಿಲ್ಲ, ಆನಂದ ವೃದ್ಧಿ ಆದಾಗ ಒಂದು ಉಪಯೋಗ ಇದೆ. ಫಸ್ಟ್ ಬರೋದೇ ಇಲ್ಲ, ಕಾಮ ಇದ್ರೆ ಮೋಕ್ಷಕ್ಕೆ ಹೋಗೋದಿಲ್ಲ ಫಸ್ಟ್ ಅವನು. ಇಲ್ಲೇ ಇಲ್ಲ ಹೇಳಿದಲ್ಲ, ಅಲ್ಲಿರತಕ್ಕಂಥೆಲ್ಲ ಸ್ವರೂಪ ತಕ್ಕಂತೆ, ಬೇರೆ ಯಾವುದು ಇಷ್ಟಪಡೋದೇ ಇಲ್ಲ. ಉತ್ತರೋತ್ತರಮೇ ತದ್ಧಿ ವಾಯುವಂತಾಭಿಮತಂ ಸದಾ ಬಾಹ್ಯಾಭ್ಯೋ ಬಾಹ್ಯಮನ್ನಂ ಜಾಯತೆ ಅನ್ಯತ್ತದನ್ಯಥ ವ್ಯಕ್ತಿರಂತರ್ಗ ಅಂತರ್ಗತಾನಾಂತು ವಿಪರೀತ ಕ್ರಮಾತ್ ಭವೇತ್ ತಥಾಪಿ ಮೋಕ್ಷಕಂ ಯಸ್ಮಾತ್ ಸ್ವಭಾವೋ ನಿತ್ಯ ಏವತು ಅತಸ್ತಸ್ಯ ತಸ್ಮಾದ ಅಪರೋಕ್ಷ್ಯಂ ಕಾದಾಚಿತ್ಕಂ ಹಿ ಜಾಯತೆ ದೃಷ್ಟ್ಯಧೀನಾ ಸ್ಮೃತಿಶ್ಚೇಯಂ ಪ್ರತಿಭಾ ಸ್ಮೃತಿ ಸಂಭವ ಸ್ಥೈರ್ಯಮಾಲಂಬ್ಯತು ಚಲಂ ಅನ್ಯಥಾ ನೈವ ತಿಷ್ಠತಿ ಪ್ರತಿಭಾತಶ್ಚ ತೃಪ್ತಿ ಸ್ಯಾತ್ ಅತೃಪ್ತಶ್ಚ ತು ಕಾಗತಿ ಕಾರತಿ ತತೇವ ಕ್ರಮಾದೇವ ವರಿಷ್ಠ ಪ್ರಾಣಜೋ ಗುಣ ಇತಿ ಚ. ಉತ್ತರೋತ್ತರಮೇತದ್ಧಿ ವಾಯುವಂತಾಭಿಮತಂ ಸದಾ. ಈ ಸುಖದಲ್ಲೂ ಕೂಡ ವಾಯುದೇವರವರೆಗೆ ಜಾಸ್ತಿ ಆಗ್ತಾ ಹೋಗುತ್ತೆ ಗೊತ್ತ, ವಾಯುದೇವರವರೆಗೂ ಜಾಸ್ತಿ. ಯಾಕೆ? ಸಾಧಕರು ಮಹಾಲಕ್ಷ್ಮಿ ಜಾಸ್ತಿ ಅಂತ ಹೇಳಬಾರ್ದು, ಯಾಕೆ? ನಿತ್ಯ ಮುಕ್ತರು. ಬಾಹ್ಯಾಧ್ಯೋ ಬಾಹ್ಯಮನ್ನಂಚ ಜಾಯತೆ ಅನ್ಯತ್ತದನ್ಯಥ ಬಾಹ್ಯದ ರುಚಿ, ಬಾಹ್ಯದ ಅನ್ನ, ಬಾಹ್ಯದ ನೀರು, ಎಲ್ಲ ಬಾಹ್ಯ 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 ಅದು. ಅದೇನು ವ್ಯಕ್ತಿಯ ಅಂತರ್ಗತಾನ ಅಂತೂ ವಿಪರೀತ ಕ್ರಮ ಅಂಥವೇ. ಆಮೇಲೆ ಅಂತರ್ಗತವಾದದ್ದೆಲ್ಲ ವಿಪರೀತ ಕ್ರಮ ಅಂದರೆ ಒಳಗಿಂದ ಒಳಗೆ, ಹೊರಗಿಂದ ಹೊರಗೆ ಅಷ್ಟೇ. ಹೊರಗಿನ ವಸ್ತುವಿನಿಂದ ಹೊರಗಿನ ಸುಖ. ಒಂದು ಮಗು ಆಡ್ತಾ ಇತ್ತು, ಏನೋ ಕೊಟ್ಟರು ಖುಷಿ ಬಂತು, ಕಿತ್ಕೊಂಡು ಅಳಕ್ಕೆ ಶುರು ಮಾಡಿತು. ಬಂದದ್ದೇ ಅದು ಬಂದ ಸುಖ ಹೋಯ್ತು. ಅದು ಆಗಮಾಪಾಯಿನೋ ಅನಿತ್ಯ, ಅದು ಬಂದಾಗ ಸುಖ ಹೋದರೆ ದುಃಖ. ಈ ಸ್ವರೂಪದ್ದಾಗಲ್ಲ, ಒಂದ್ಸತಿ ಬಂದರೆ ಏನದು ಗಟ್ಟಿ, ಅದು ನಿತ್ಯ ಸುಖ. ಅದು ಅನಿತ್ಯ, ಅದು ನಿತ್ಯ. ಅದಕ್ಕೆ ಏನು ಮಾಡ್ತಾನೆ ಅಂತಿಕೆ ರಿಜೆಕ್ಟ್ ಮಾಡ್ತಾನೆ. ಬಾಕಿ ಏನು ಕೊಡ್ತಾನೋ ಬೇಡ, ಬೇಕಾಗಿಲ್ಲ ಅಂತ ಹೇಳ್ತಾನೆ. ನಾನು ಏನು ಬೇಕು, ಶ್ರೇಯಸ್ಸು ಬೇಕು, ಪ್ರೇಯಸ್ಸು ಬೇಡ. ಇನ್ನೂ ಬೇರೆ ರೀತಿ ಹೇಳೋದಾದರೆ ಬಾಕಿ ಎಲ್ಲ ಪ್ರೇಯಸ್ಸು, ಒಳಗಿಂದೆಲ್ಲ ಶ್ರೇಯಸ್ಸು. ಅದು ಪ್ರತಿಯೊಂದು ಹಾಗೆ ಅನ್ನ ಏನೇ ತೊಗೊಂಡ್ರು ಕೂಡ ಶ್ರೇಯಸ್ಸು ಅಂತ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ಬಿಟ್ರೆ ಚೇಂಜ್ ಆಗಿಬಿಡುತ್ತೆ. ವ್ಯಕ್ತಿರ ಅಂತರ್ಗತಾನಂತೂ ವಿಪರೀತ ಕ್ರಮಾತ್ ಭವೇತ್ ತಯಾಪಿ ತಥಾಪಿ ಮೋಕ್ಷಗಮ್ಯಸ್ಮಾತ್ ಸ್ವಭಾವೋ ನಿತ್ಯ ಏವದು. ಅದರಲ್ಲೂ ಮೋಕ್ಷದ್ದು ಭಾರಿ ಗ್ರೇಟ್. ಆದರೆ ಸ್ವಭಾವ ಅದು, ಸ್ವಭಾವ ಆದ್ದರಿಂದ ನಿತ್ಯ. ಅತಃ ತಸ್ಮಾದ ಅಪರೋಕ್ಷಂ ಕಾದಾಚಿತ್ ಕಮ್ಮಿ ಜಾಯತೆ. ಅಪರೋಕ್ಷ ಜ್ಞಾನ ಎಲ್ಲರಿಗೂ ಕೂಡ ಯಾವಾಗಲೂ ಇರಬೇಕಾಗಿಲ್ಲ. ಕಾದಾಚಿತ್ಕ, ಒಂದ್ಸರಿ ದೇವರನ್ನು ಕಂಡ ಕಂಡಾಗ ಲೆಕ್ಕ. ದರ್ಶನದಲ್ಲಿ ಅನೇಕ ವಿಧ, ಒಂದ್ಸರಿ ನೋಡಿದ್ರು ನೋಡಿದಾಗೆ, ತುಂಬ ಸರಿ ನೋಡಿದಾಗೇನೆ. ಆದರೆ ಸುಖ ವ್ಯತ್ಯಾಸ ಇದೆ. ದರ್ಶನ ಆಯಿತು ಅಂದ್ರೆ ಕಾಮನ್ ಫ್ಯಾಕ್ಟ್, ದರ್ಶನ ಆಯಿತು ಅಂದ್ರೆ ಮುಗಿದು. ಒಂದ್ಸರ್ತಿ ಅಪರೋಕ್ಷ ಜ್ಞಾನ ಆದರೆ ಮುಕ್ತಿ ಗ್ಯಾರಂಟಿ, ಆ ಬಗ್ಗೆ ಮತ್ತೆ ಯೋಚನೆ ಇಲ್ಲ. ಆದರೆ ಅಲ್ಲಿ ತಾರತಮ್ಯ ಇದೆ. ಕಾದಾಚಿತ್ತ ಅಪರೋಕ್ಷ, ಯಾವುದೊಂದು ಸ್ಮೃತಿ ಯಾವಾಗಲೂ ಉಳ್ಕೊಂಡಿರುತ್ತೆ ಅವನಿಗೆ. ಅದರಿಂದ ಏನಾಗ್ತಾನೆ, ಅವನು ಯಾರು ಸುಖ ಪಡ್ತಾನೆ ಇರ್ತಾನೆ. ಆ ಸುಖ ಯಾವಾಗ ದೇವರು ಕಂಡ ಸುಖ ಇರುತ್ತಲ್ಲ, ಅದು ಫಾರ್ ಎವರ್. ಮುಂದ್ಕೊಂಡು ಒಂದ್ಸರ್ತಿ ನೋಡಿದ್ರೆ ಮುಗಿದು, ಒಂದ್ಸರ್ತಿ ಕಂಡುಬಿಟ್ರೆ ಯಾವಾಗಲೂ ಸುಖ ಉಳ್ಕೊಂಡ್ಬಿಡುತ್ತೆ. ಅದು ಹೇಗಾಗುತ್ತೆ, ಯೋಗ್ಯತೆ ಬದಲಾವಣೆ ಮುಕ್ತಿನೇ ಆಗೋದಿಲ್ಲ. ನೈಜ ಸುಖ ಅಂತ ಕರೆದ ಮೇಲೆ ಯೋಗ್ಯತೆ ಬದಲ ನೈಜ ಆಗೋದೇ ಇಲ್ಲ. ದೃಷ್ಟ್ಯಧೀನ ಸ್ಮೃತಿಶ್ಚೇಯಂ ಪ್ರತಿಭಾ ಸ್ಮೃತಿ ಸಂಭವ. ದೃಷ್ಟ್ಯಧೀನ ಸ್ಮೃತಿಶ್ಚೇಯಂ, ಎಲ್ಲ ಜ್ಞಾನ ಕೂಡ ದೃಷ್ಟಿಗೆ ಅಧೀನ. ಅದು ಸ್ಮೃತಿ ಬರ್ಬೇಕಾದ್ರೆ ಫಸ್ಟ್ ಏನಾಗಿರಬೇಕು, ದೃಷ್ಟಿಯಾಗಿರಬೇಕು. ಸೊ ಸ್ಮೃತಿ ಅಪರೋಕ್ಷ ಜ್ಞಾನಿ ಹೇಗೆ ಸ್ಮರಣೆ ಮಾಡ್ತಾನೆ ಅಂದರೆ, ಹೇಗೆ ನೋಡಿರ್ತಾನೆ ಹಾಗೆ ಸ್ಮರಣೆ ಮಾಡ್ತಾನೆ. ಅದರಿಂದ ದೇವರನ್ನು ಹೆಚ್ಚು ನೋಡೋಕ್ಕೆ ಇಷ್ಟಪಡಬೇಕು. ಅಲ್ಲಿ ತಿರುಪತಿ ನೋಡ್ತಿರ್ತಾರೆ, ತಳಿದಾಗಲ್ಲ ಇನ್ನೂ ನೋಡೋಕ್ಕೆ ಹೋಗ್ತಾನೆ. ಅದಕ್ಕೆ ಹೆಚ್ಚು ಮನಸ್ಸಲ್ಲಿ ಉಳ್ಕೊಳ್ಳುತ್ತೆ ಅಂತೆ, ನೋಡಿದಷ್ಟು ಹೆಚ್ಚು ಉಳ್ಕೊಳ್ಳುತ್ತೆ. ಹೇಗೋ ಅವಕಾಶ ಬಿಡ್ಲಕ್ಕೆ ಇಷ್ಟಪಡೋದಿಲ್ಲ ಅವನು. ಪ್ರತಿಭಾ ಸ್ಮೃತಿ ಸಂಭವ, ಯಾವಾಗಲೂ ಕೂಡ ಸ್ಮೃತಿ ಜಾಸ್ತಿ ಆಗ್ತಾ ಹೋದಂತೆ ಪ್ರತಿಭೆ ಆಗುತ್ತೆ ಅಂತ ಹೇಳ್ತಾರೆ. ಸ್ಮೃತಿ ಜಾಸ್ತಿ ಆಗ್ತಾ ಹೋದಂತೆ ಪ್ರತಿಭೆ ಆಗುತ್ತೆ. ಯಾವಾಗಲೂ ಕೂಡ ನೀವು ಡೇಟಾ ಸರಿ ಇದ್ದರೆ ಡೆವಲಪ್ ಮಾಡೋಕ್ಕೆ ಬರುತ್ತೆ. ಅದು ಡೇಟಾ ಸರಿ, ಡೇಟಾನೇ ವೀಕ್ ಇದ್ದರೆ ಏನು ಮಾಡೋಕ್ಕೆ, ಫುಲ್ ಡೇಟಾ ಯುಟಿಲೈಸ್ ಮಾಡಿಕೊಂಡಾಗ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಎಷ್ಟು ಡೇಟಾ ಕೊಡ್ತಾರೆ ಗೊತ್ತಾ, ಎಷ್ಟು ಉಪಯೋಗ ಇರುತ್ತೆ ಅಷ್ಟು ಮಾತ್ರ ಕೊಡ್ತಾರೆ. ಅಲ್ಲೇ ಸರಿ ಕೊಟ್ಟು ಪ್ರಯೋಜನ ಇಲ್ಲ. ಅದರಿಂದ ಇವನು ಉಪಯೋಗಿಸೋದವರು ಉತ್ತರ ತಪ್ಪೋಗ್ಬಿಡ. ಡೇಟಾ ಎಲ್ಲ ಉಪಯೋಗಿಸ್ಬೇಕು. ಅದಕ್ಕೆ ನೋಡಿದ್ದೆಲ್ಲ ಏನಾಗಬೇಕು, ಅದು ಪ್ರತಿಭೆ ಆಗಬೇಕು. ಯಾವುದಕ್ಕೆ ಅದೇ ಅದು ಹೇಳಿ, ನಾನು ತಿಳುವಳಿಕೆನೇ ಇಲ್ಲ, ಅವ್ರ ಸ್ಮೃತಿನೇ ಇಲ್ಲ ಅವ್ರಿಗೆ. ತಪ್ಪು ತಪ್ಪು ನೆನ್ಪು ಮಾಡ್ಕೋತಾರಲ್ಲ, ಅಪ್ರಮಾಣ ಅಂದ್ಬಿಡ್ತಾರೆ ಅಷ್ಟೇ. ಸ್ಥೈರ್ಯ ಆಲಂಬ್ಯತು ಚಲಂ ಅನ್ಯಥಾ ನೈವ ತಿಷ್ಠತಿ. ಸ್ಥೈರ್ಯ ಆಲಂಬ್ಯತು ಚಲಂ ಅನ್ಯತ್, ಯಾವಾಗಲೂ ಕೂಡ ಸ್ಥಿರ ಸ್ಮೃತಿ ಇಲ್ಲದೆ ಹೋದರೆ ಚಲಸ್ಮೃತಿ ಬೇಸಿಸ್ತು ಸ್ಥಿರ ಸ್ಮೃತಿ. ಸ್ಥಿರ ಸ್ಮೃತಿ ಬಂದಿದ್ರೇ ಚಲಸ್ಮೃತಿ ಇರಲಿಕ್ಕೆ ಸಾಧ್ಯ, ಇಲ್ಲದಿರಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿಭಾತಶ್ಚತುರ್ಪ್ತಿ ಸ್ಯಾತ್ ಅತೃಪ್ತಶ್ಚತುಕಾರತಿ. ಪ್ರತಿಭಾತ, ದೇವರನ್ನು ಸ್ಮರಣೆ ಮಾಡಿಕೊಂಡು ದರ್ಶನ ಮಾಡ್ದ, ಸ್ಮರಣೆ ಮಾಡ್ದ, ಪ್ರತಿಭಾ ಬಂತು, ಭಾರಿ ತೃಪ್ತಿ ಆಗ್ತಾ ಇರುತ್ತೆ ಅವನಿಗೆ. ಅದೇ ಹೇಳ್ತಾರೆ, ಋಷ್ಯಾಭಿಚ ಮುಹುರ್ಮುಹು. ಸಂಜಯ ಹೇಳಿ ಮುಗಿಸಿಬಿಟ್ಟ, ಅತತ್ಯ ರೂಪಂ ಹರೇ ರೂಪಂ ಸಂಸ್ಮೃತ್ಯ ಸಂಸ್ಮೃತ್ಯ ಋಷ್ಯಾಭಿಚ ಪುನಃ ಪುನಃ ಅಂತ ಹೇಳಿದ್ದಾರೆ. ಅದು ಅದು ವಿಶೇಷ. ಅತೃಪ್ತಸ್ಯ ಕಾರತಿ, ತೃಪ್ತಿ ಇಲ್ಲದ ರತಿ ಇಲ್ಲ. ಅದು ನೆನಪಿ ಬಂದಷ್ಟು ಅದು ಭಾರಿ ಆನಂದ ಆತನಿಗೆ. ಅದನ್ನು ಕೇಳಿ ದೂರ ಇದ್ದ ಇದರಿಗೆ ದಿವ್ಯದೃಷ್ಟಿಯಿಂದ ನೋಡಿದವನಿಗೆ ಅಷ್ಟು ಸುಖ ಆದಾಗ ಸಂಜಯನಿಗೆ, ಡೈರೆಕ್ಟ್ ನೋಡಿದ ಈತನಿಗೆ, ಮುಂದೆ ಕೂತವ್ರು ಹಿಂದೆ ಕೂತವ್ರು ಡಿಫ್ರೆನ್ಸ್ ಬರುತ್ತಲ್ಲ. ಆ ಥರ ಅರ್ಜುನಿಗೆ ಆದ ಸುಖ ಇನ್ನೂ ಭಾರಿ ಜಾಸ್ತಿ ಆದ. ತಾರತಮ್ಯದಲ್ಲಿ ಮೇಲಿದ್ದಾನ ಇಂದ್ರಾವತಾರ, ಈತ ತುಂಬುರು ನಾಮಕ ಗಂಧರ್ವ, ಅಲ್ಲೂ ತಾರತಮ್ಯ ಇದೆ. ತತ ಏವಂ ಕ್ರಮಾದೇತೇವ ವರಿಷ್ಠ ಪ್ರಾಣಜೋ ಗುಣ. ಎಲ್ಲದನ್ನು ತಗೊಂಡಾಗ ವಾಯುದೇವರಲ್ಲಿ ಹೈಯೆಸ್ಟ್ ಅಂತ ಹೇಳಿಬಿಡ್ತಾರೆ. ವಾಯುದೇವರಲ್ಲಿ ಹೈಯೆಸ್ಟ್ ಆದ್ದರಿಂದ ವಾಯುದೇವರಿಂದ ಬರೋದು ಎಂಥ ಕ್ವಾಲಿಟಿ ಅದು. 20 ಜನ ತೀರ್ಥ ಕೊಡ್ತಿರ್ತಾರೆ, ಪ್ರಧಾನರು ಕೊಟ್ಟ ತೀರ್ಥ ಕೈ ಹಿಡಿತಾರೆ ಯಾವಾಗ, ಗೊತ್ತಾಯ್ತಾ? ಅವ್ರು ಕೊಡದೆ ಹೋದ್ರೆ ನೆಕ್ಸ್ಟ್ ಬೆಸ್ಟಿಗೆ ಬರ್ತಾರೆ. ಯಾವಾಗಲೂ ಯಾವುದರಿಂದ ತೊಗೋಬೇಕು ನಾವು, ಯಾವಾಗಲೂ ಕೂಡ ವಾಯುದಾರೆ ಸರ್ವಮೂಲ ಶ್ರೇಷ್ಠ, ಹೈಯೆಸ್ಟ್ ಯಾತಕ್ಕೆ ಅವ್ರಿಗೆ ಕೈಯೆಟ್ ಕೊಡ್ತೇವೆ. ವೇದ ಆಚಾರ್ಯ ಡೈರೆಕ್ಟ್ ಕೊಡ್ತಿರೋದ್ರಿಂದ ಸರ್ವಮೂಲ ಭಾರಿ ದೊಡ್ಡದು, ಗೊತ್ತಾ? ಅದರಿಂದ ಮುಂದೆಲ್ಲ ಡೆವಲಪ್ ಆಗಬೇಕು. ಕಾಗತಿ ಕಾರತಿ ತತಯೇ ವಕ್ರೇವಂ ಕ್ರಮಾದೇವ ವರಿಷ್ಠ ಪ್ರಾಣಜೋ ಗುಣ ಇತಿ ಚ. ಯೋಸೌ ಪ್ರಾಣ ಸಪ್ರಾಣೇನ ಪರಬ್ರಹ್ಮಣ ಯಾತಿ ಸೈವ ಭಗವಾನ್ ಪ್ರಾಣಂ ಪ್ರತ್ಯಭೀಷ್ಟಂ ದದಾತಿ. ಪ್ರಾಣಸ್ಯ ಪ್ರಾಣಂ ಇತಿ ಶ್ರುತೇಹೇ ಪ್ರಾಣೋ ವಾಯುಃ ಪರಮಾತ್ಮಾನಂಚ ಜ್ಞಾನೇನ ದರ್ಶಯನ್ ದದಾತಿ. ಅಲ್ಲಿ ಪ್ರಾಣ ದದಾತಿ ಅಂತ ಹೇಳಿದರು. ಪ್ರಾಣ ದದಾತಿ ಮತ್ತು ಒಂದು ಅರ್ಥ ಏನು ಅಂದರೆ, ವಾಯುದೇವರು ದೇವರ ಬಗ್ಗೆ ನಮಗೆ ಜ್ಞಾನವನ್ನು ಕೊಡ್ತಾರೆ. ಇನ್ನೊಂದು ಅರ್ಥ ಏನು, ಪರಮಾತ್ಮ ಪ್ರಾಣ ಆತ ನಮಗೆ ವಾಯುದೇವರನ್ನು ಕೊಡ್ತಾನೆ ಉಪದೇಶ ಮಾಡಿ ಅಂತೇಳಿ. ಎರಡು ಅನ್ವಯ. ಈ ಪ್ರಾಣ ಆ ಪ್ರಾಣನ ಕೊಡ್ತಾನೆ, ಆ ಪ್ರಾಣ ಈ ಪ್ರಾಣನ ಕೊಡ್ತಾನೆ. ಅದಕ್ಕೆ ಆದೇಶ ಮೌಲಿ ಜಲ ವರ್ಣಮೇನ ಆನಂದಯೇ ಸುಮುಖ ಭೂಷಿತ ಭೂಮಿ ಭಾಗ ಅಂತ ಹೇಳಿದ್ದು ಪ್ರಾಣದೇವರು ಕೊಟ್ಟರು ಅಂತ ಅರ್ಥ. ಪ್ರಾಣಂ ದದಾತಿ, ಅವರಾಗಿ ಬರ್ತಿದ್ದಿಲ್ಲ. ಇವತ್ತು ಯಾರು ಆಫೀಸ್ನಲ್ಲಿ ಕರೆದ್ರೆ ಮೇಲೆ ಆರ್ಡರ್ ಬಂದರೆ ಬರ್ತೀನಿ ಅಂತಾರೆ, ಅವರೇ ಬಂದರೆ ಬೆಲೆ ಇಲ್ಲ. ಅದಕ್ಕೆ ಯಾರು ಬರಬೇಕು? ಅದಕ್ಕೆ ಆಫೀಸಿಂದ ಪೋಸ್ಟ್ ಅವಾಗ ಬರ್ತಾನೆ. ಅವಾಗ ಏನಾಗುತ್ತೆ? ಅದರಿಂದ ಆನ್ ಡ್ಯೂಟಿ ಅದು, ಮತ್ತು ರೆಮ್ಯುನೇಷನ್ ಎಲ್ಲ ಸಿಗುತ್ತೆ. ಅದಕ್ಕೆ ತಾನೇ ಬಂದುಬಿಟ್ರೆ ಆಬ್ಜೆಕ್ಟ್, ಫಸ್ಟ್ ಕೇಸ್ ಏನದು ಆಬ್ಜೆಕ್ಟ್ ಆಗಿದ್ದಾನೆ, ಅಲ್ಲಿಂದ ಶುರುವಾಯಿತು. ಬೇರೆ ಕೆಲಸ ಮಾಡಿದ್ದಾರೆ, ಎಲ್ ಡಬ್ಲ್ಯೂ ಮಾಡೋದು ಶುರು ಮಾಡ್ತಾರೆ. ಅದಕ್ಕೆಲ್ಲ ದೇವರ ಅಪ್ಪಣೆ ತಗೊಳ್ಳದೆ ಮಾಡೋದು ಮಾಡೋಗಿಲ್ಲ. ದೇವರ ಅಪ್ಪಣೆ ಇವರು ಕೊಟ್ಟು ಕಳಿಸ್ತಾನೆ. ಆದ್ದರಿಂದ ಅಫಿಷಿಯಲ್ಲೇ ಬರ್ತಾರೆ ವಾಯುದೇವರು. ಉಳಿದವರೆಲ್ಲ ಬಂದಿದ್ದೇನವರು ಕಳದಾರಿಯಲ್ಲಿ ಬಂದರು. ಆಚಾರ್ಯ ಡೈರೆಕ್ಟಾಗಿ ಬರ್ತಾರೆ. ಆದೇಶ ಬೌಲಿ ಉಡಿಜ್ವಲ ವರ್ಣಮೇನಂ ಬದ್ಧಾಂಜಲಿ ಮರುತ್ ಅನರ್ಘ್ಯ ಮಧತ್ತ ಮೂರ್ಧ ಅಂತ ಹೇಳಿದ್ದಾರೆ. ಮೂರ್ಧ ಯೋಸೌ ಪ್ರಾಣ ಸ ಪ್ರಾಣೇನ ಪರಬ್ರಹ್ಮಣ ಯಾತಿ. ಎಲ್ಲರೂ ಪ್ರಾಣದೇವರಿಂದ ಓಡಾಡಿದರೆ ಪ್ರಾಣದೇವರು ಪರಬ್ರಹ್ಮಣ, ಅವರ ಅನುಗ್ರಹದಿಂದ ಸಂಚಾರವನ್ನು ಮಾಡ್ತಾರೆ. ಸಏವ ಭಗವಾನ್ ಪ್ರಾಣಂ ಪ್ರತ್ಯಭೀಷ್ಟಂ ದದಾತಿ. ಪರಮಾತ್ಮನೇ ಪ್ರಾಣದೇವರಿಗೆ ಎಲ್ಲ ಅಭೀಷ್ಟವನ್ನು ಈಡೇರಿಸ್ತಾನೆ. ಪ್ರಾಣಸ್ಯ ಪ್ರಾಣಂ ಇತಿ ಶ್ರುತೇಹಿ. ಪ್ರಾಣೋ ವಾಯು ಪರಮಾತ್ಮಾನಂಚ ಜ್ಞಾನೇನ ದರ್ಶಯನ್ ದದಾತಿ. ದೇವರು ಕೊಡ್ತಾರೆ ಅಂದ್ರೇನು ಅಂತ ಕೇಳಿದರೆ ತೋರಿಸ್ತಾರಲ್ಲ, ದೇವ್ರ ವಿಷಯ ಹೇಳ್ತಾರೆ ಕೊಡ್ತಾರೆ, ಅಪರೋಕ್ಷ ಜ್ಞಾನ ಕೊಡಿಸ್ತಾರೆ ಕೊಡ್ತಾರೆ. ಆ ರೀತಿ ಸೈಟ್ ಕೊಡೋದು ಅಂದ್ರೇನು? ಇದು ತೋಳ್ಪ ಅಲ್ಲಿದೆ ತೊಗೊಂತ ಕೊಡ್ತಾರೆ ಕೈಲೇ. ಏನು ಮಾಡ್ತಾರೆ ಅದನ್ನು? ಇದರಲ್ಲಿ ಅಫಿಷಿಯಲಿ ಟ್ರಾನ್ಸ್ಫರ್ ಮಾಡ್ತಾರೆ ಅಷ್ಟೇ. ಎಲ್ಲರ ಕಡೆಗೆ ಇರತಕ್ಕಂಥ ದೇವರನ್ನು ವಾಯುದೇವರು ಕೊಡೋದು ಅಂದರೆ ತಿಳಿಸ್ಕೊಡೋದು ಅಂತ ಅರ್ಥ. ಮತ್ತೆ ಕೊಡೋದು ಅಂದರೆ ತೋರಿಸ್ಕೊಡೋದು ಅಂತ ಅರ್ಥ. ಪ್ರಾಣ ದರ್ಶಯನ್ ದದಾತಿ, ಜ್ಞಾನೇನ ದರ್ಶಯನ್ ದದಾತಿ. ಸರ್ವಸ್ಮಾದತಿ ತಮುತ್ತಮಂ ವದತಿ ತ್ಯತಿವಾದಿ. ಈ ರೀತಿ ವಾಯುದೇವ್ರ ಮಹಿಮೆಯನ್ನು ಯಾರು ಹೇಳ್ತಾರೆ, ದೇವ್ರ ಮಹಿಮೆಯನ್ನು ಯಾರು ಹೇಳ್ತಾರೋ ಏನಂತ ಕರೀತಾರೆ? ಅತಿವದತಿ, ಭಾರಿ ಹೇಳ್ತಾರೆ ಅಂತ ಅರ್ಥ. ಭಾರಿ ಹೇಳ್ತಾರೆ ಅಂತ ಇಡೀ ಎಂಬುದು ಒಂದು. ಭಾರಿ ಹೇಳ್ತಾರೆ ಅಂತ ದೊಡ್ಡ ವಿಷಯನ ಹೇಳಿದಾಗ ಭಾರಿ ಹೇಳ್ತಾರೆ, ಮತ್ತು ದೊಡ್ಡದಾಗಿ ಹೇಳಿದಾಗ ಭಾರಿ ಹೇಳ್ತಾರೆ. ಕ್ವಾಂಟಿಟೇಟಿವ್ ಕ್ವಾಲಿಟೇಟಿವ್ ಎರಡಾಗಬೇಕು. ಸಣ್ಣ ವಿಷಯ ಇರುವೆ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದು ಮಾಡಿದ್ದೆ ಒಂದು. ಇದೇ ಸಂಸ್ಕೃತದಲ್ಲಿ ಕಾಕಸ್ಯ ಕತಿವಾದಂತ, ಕಾಗೆಗೆ ಎಷ್ಟಲ್ಲಿದೆ ಸಂಶೋಧನೆ ಮಾಡ್ದ ಮಾಡ್ದ ಮಾಡ್ದ, ಅದು ಎಷ್ಟಿದ್ರು ಕಡಿಮೆ ಇದ್ರೂ ಅಷ್ಟೇ, ಹೆಚ್ಚಿದ್ರೂ ಅಷ್ಟೇ, ಇಲ್ಲದ ಹೋದ್ರೂ ಅಷ್ಟೇ, ಅದು ಇಲ್ಲಿ ಎಷ್ಟು ಉಪಯೋಗ ಇದೆ. ಆಮೇಲೆ ಕಾವಾರ್ಥ ಚೋಲಮಂಡಲೆ, ಚೋಲಮಂಡಲದಲ್ಲಿ ಏನಾಯಿತು? ಟೋಟ್ ಇರಲೆವೆಂಟ್ ಅಂತ ಅರ್ಥ. ಬೇಕೇ ಇಲ್ಲ, ಏನಾದರೂ ಅಷ್ಟೇ, ಉಪಯೋಗ ಇಲ್ಲ. ಕಂಬಲೆ ಕತಿ ರೋಮಾಣಿ, ಕಂಬ ಎಣಿಸ್ಕೋತಾ ಕೂತ್ಕೊಂಡು ಉಪನ್ಯಾಸ ಕೇಳಿ ಎಣಿಸ್ತಾ ಕೂತಿರ್ತಾರೆ. ಕೆಲವರು ಉಪನ್ಯಾಸ ಕೇಳೋದಿಲ್ಲ, ಏನೋ ಇದು ಎಣಿಸ್ತಾ ಕೂತಿರ್ತಾರೆ. ಅದಕ್ಕೆ ಟೈಮ್ ಪಾಸ್ ಅಷ್ಟೇ. ಕಂಬಲೆ ಕತಿ ರೋಮಾಣಿ, ಕೂತು ಜಂಪ್ಕಾರ ಎಣಿಸ್ತಾ ಕೂತ್ಬಿಡೋದು ಎಷ್ಟಿದೆ ಅಂತೇಳಿ. ಅದು ಉಪಯೋಗ ಇಲ್ಲ, ಕಡಿಮೆ ಇದ್ರೂ ಅಷ್ಟೇ, ಹೆಚ್ಚಿದ್ರು ಅಷ್ಟೇ. ಅದೇ ರೀತಿ ಇರೋದರಿಂದ ಇಲ್ಲಿ ಅದು ಹೇಳ್ತಾರೆ. ಇವರು ಕೂಡ ಅತಿವಾದಿ, ಶ್ರೇಷ್ಠ ವಿಚಾರವನ್ನು ಹೇಳೋದೊಂದು, ಶ್ರೇಷ್ಠ ರೀತಿಯಲ್ಲಿ ಹೇಳೋದೊಂದು, ಅದೆಲ್ಲ ವಾಯುದೇವರು ಸೇರಿದ್ದಾದ್ದರಿಂದ ಅವ್ರದ್ದು ಅತಿವಾದಿ. ಇನ್ನೊಂದು ಅರ್ಥ ಇದೆ ಅತಿವಾದಿ ಶಬ್ದಕ್ಕೆ, ಶಾಸ್ತ್ರ ಬಿಟ್ಟು ಮಾತಾಡೋಣ ಅಂತ ಅರ್ಥ. ಆ ಅರ್ಥ ಮಾಡಬಾರ್ದು ಇದಕ್ಕೆ, ಈ ಅರ್ಥ ಮಾಡಬೇಕು ಅಂತ ಹೇಳಿದರು. ಈ ಅರ್ಥ ಇದೆ ಅಂತ ತೋರಿಸ್ಕೊಟ್ರು ಅಲ್ಲಿಗೆ. ಅದು ಬೇರೆ ಅದು ಹೊರಗಿನ ಅರ್ಥ ನೋಡೋರು ಅಂತ. ಇದು ಈ ಅರ್ಥ ಅಲ್ಲ, ಅತಿವಾದ ಬೇರೆ, ವೇದವಾದ ಬೇರೆ. ಓಂ. ಇವು ನಾಳೆ ಪಾಠ ಬರ್ತೀರೋ? ಏನು ಸಮಾಚಾರ? ನಾಳೆಗೆ ಬರ್ಬೋದು, ಏನೋ ತೊಂದರೆ ಇಲ್ಲ. ಯಾಕೆಂದರೆ ಅವು ಭಾಳ ಇದೊಂದು ಮಾಡೋಣ ಅಷ್ಟೇ. ಹೌದು, ಎಂಟು ಕಾಲಕ್ಕೆ ಆಗೋಗಿರುತ್ತೆ ಅದು. ಆಮೇಲೆ ಪರ್ವಕಾಲ ಮುಗಿದೋಗಿ ಬಿಡೋದಲ್ಲ, ಪರ್ವಕಾಲ ಬೇಕಾದಷ್ಟು ಹೊತ್ತಿರುತ್ತೆ, ಆಮೇಲೆ ಇರುತ್ತೆ. ಅದರಿಂದ ಅವಸರ ಏನಿಲ್ಲ, ಇದನ್ನು ತೊಗೊಂಬಂದ್ಬಿಡಿ. ಯಾವುದು ಭಾಗವತ ಒಂದು ಸಾಕು ನಾಳೆ. ಇದಾದರೆ ಸಂಕ್ರಮಣ ಆದ್ದರಿಂದ ಇದು ಬೇಡ, ಭಾಗವತ ಒಂದೇನೆ ಹೆಚ್ಚು ಕವರ್ ಆಗುತ್ತೆ. ಇದು ಶುರುವಾಗುತ್ತೆ ನಾಳೆ, ಜ್ಯೋತಿಷ್ ಚಕ್ರ ವರ್ಣನ. ಸಾಮಾನ್ಯ ಪುಣ್ಯಕಾಲ, ವಿಶೇಷ ಪುಣ್ಯಕಾಲ. ಸಾಮಾನ್ಯ ಪುಣ್ಯಕಾಲ ಬೆಳಗಿನ ಶುರುವಾಗಿಬಿಡುತ್ತೆ, ವಿಶೇಷ ಪುಣ್ಯಕಾಲ ಬರ್ತಾ ಬರ್ತಾ ಜಾಸ್ತಿ ಆಗ್ತಾ ಹೋಗುತ್ತೆ. 8:25 ಮೇಲೆ 12 ಹೊತ್ತಲ್ಲಿ ಪೀಕಲ್ಲಿ ಇರುತ್ತೆ. ಆ ಟೈಮ್ನಲ್ಲಿ ತರ್ಪಣಾದಿಗಳು ಯಾವಾಗಲೂ ಅದೇ ಕಾಲನೇ ಹೆಚ್ಚು ಶ್ರೇಷ್ಠ. ಕುತುಬ 10:30 ದಾಟಬೇಕು ತರ್ಪಣಾದಿಗಳು ಯಾವಾಗಲೂ ಕೂಡ. ಕುತುಬ ಕಾಲ ಅಂತಿದ್ರು ಭಾಳ ಶ್ರೇಷ್ಠ ಆಗೋದು ಅವಾಗ. ಅಕಸ್ಮಾತ್ ಅದು ಮುಗಿಯೋಗಿದ್ರೆ ಮೊದಲು ಮಾಡಬೇಕಷ್ಟೇ. ಕೆಲಸ ಪರ್ವತ ಎಕ್ಸಾಸ್ಟ್ ಆಗಿಬಿಡುತ್ತಲ್ಲ, ಆಗ ಮೊದಲೇ ಮಾಡಬೇಕು. ಇಲ್ಲದೆ ಹೋದರೆ ಯಾವಾಗಲೂ ಕೂಡ ಆ ಕಾಲನೇ ಕಾಯಬೇಕು. 10:30 ಮೇಲೆ ಆದರೆ ತುಂಬ ಶ್ರೇಷ್ಠ. ತರ್ಪಣಾದಿಗಳಿಗೆ ಹೈಯೆಸ್ಟು ಕಾಲ ಅಂದರೆ ಅದೇ ಬೆಸ್ಟ್ ಕಾಲ. ಗ್ರಹಣಾದಿಗಳಲ್ಲೂ ಹಾಗೇನೆ, ಬಂತಷ್ಟ ಕೊಡೋಗಿಲ್ಲ, ಮಧ್ಯಕಾಲ ಬರಬೇಕು, ಅವಾಗಲೇ ಶ್ರೇಷ್ಠ ಆಗ. ಸರ್ವಪಿತೃರು ಎರಡು ಸಂಘ ಎರಡು ಇದಕ್ಕೆ ಉತ್ತರಾಯಣ ದಕ್ಷಿಣ ಸರ್ವಪಿತೃಗಳು. ಬರೀ ಸಂಕ್ರಮಣ 12 10:30 ತುಂಬ ಶ್ರೇಷ್ಠ ಮಾಡಿದರೆ. ಮೊದಲು ಬೇರೆ ಕಾಲದಿದ್ದರೆ ಮೊದಲು ಮಾಡಬಹುದು, ಏನಾದರೂ ಅರ್ಜೆಂಟ್ ಇದ್ದರೆ ಇತ್ಯಾದಿ. ಓಂ. ಜನ್ಮಾದ್ಯಸ್ಯ ಯಥೋನ್ಮಯಾದಿತರತಶ್ಚಾರ್ಥೇಶ್ವರಾಟ್ ತೇನೆ ಬ್ರಹ್ಮಹೃದಯ ಆದಿ ಕವಯೇ ಮುಚ್ಯಂತಿ ಯಂ ಸೂರಯಃ ತೇಜೋ ವಾರ್ಯ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷ.